योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वदादीं प्राणान् नमो भगवते पुरुषाय तुभ्यम्। यस्माद्ब्रह्मेन्द्ररुद्रादिदेवतानां श्रियोऽपि च ज्ञानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुन्नो हृदम्बरे यद्वचश्चन्द्रिका स्वान्तसन्तापम् अनुकृन्तति। सर्वोत्तमो विष्णुरथो रमा च पुंहा च वायुश्च तदीयपत्न्यम् अन्ये च देवाः सततम् प्रसन्ना हरौ सुभक्तिम् मयि सन्देशन्तु। श्रीगुरुभ्यो नमः। हरिः ओम्। कान्ताय कल्याणगुणैकधाम्ने नवद्युनाथप्रतिमप्रभाय नारायणायाखिलकारणाय श्रीप्राणनाथाय नमस्करोमि। मुकुन्दभक्त्यै गुरुभक्तिजायै सतां प्रसत्यै च निरन्तरायै गरीयसीं विश्वगुरोर्विशुद्धां वक्षामि वायोरवतारलीलाम्। ಪರಮ ಪವಿತ್ರವಾದ ಶ್ರೀಪದಾಚಾರ್ಯರ ಮಹಾತ್ಮ್ಯ ಅಂತ ಹೇಳಿದರೆ ಗರುಡಶೇಷ ರುದ್ರಾದಿ ದೇವತೆಗಳು ಸಹ ವರ್ಣನೆ ಮಾಡತಕ್ಕಂತಹ ಅಪೂರ್ವ ಮಹಾತ್ಮ್ಯ. ತಾಂ ಮಂತ್ರವರ್ಣೈರನು ವರ್ಣನೀಯಾಂ ಶರ್ವೇಂದ್ರ ಪೂರ್ವೈರಪಿ ಭಕ್ತು ಕಾಮೇ ಸಂಕ್ಷಿಪ್ನು ವಾಕ್ಯೇ ಮಯಿ ಮಂದ ಬುದ್ಧೌ ಸಂತೋ ಗುಣಾಢ್ಯಾಹ ಕರುಣಾಂ ಕ್ರಿಯಾಸುಹು. ಈ ಮಾತನ್ನು ಹೇಳಿ ಮುಂದೆ ಅವರು ಪ್ರಾರಂಭ ಮಾಡಿದ್ದಾರೆ ಸುಮಧ್ವ ವಿಜಯದಲ್ಲಿ. ಅಂಥ ಶ್ರೀಮದ್ ಆಚಾರ್ಯರು ತಮ್ಮ ಅವತಾರದ ಅತ್ಯಂತ ಮುಖ್ಯ ಕಾರ್ಯವಾದಂತಹ ಬ್ರಹ್ಮಸೂತ್ರ ಭಾಷ್ಯ ರಚನೆಯನ್ನು ಪೂರೈಸಿದ್ದಾರೆ. ಉಡುಪಿಯಲ್ಲಿ ಶ್ರೀಕೃಷ್ಣನನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಸಜ್ಜನರಿಗೂ ಸಹ ಶಾಸ್ತ್ರಾಧ್ಯಯನಕ್ಕೆ ಬರತಕ್ಕಂಥ ವಿಘ್ನಗಳ ನಿವಾರಣೆಗೆ ರಾಜಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೆ. ಅಲ್ಲಿಂದ ಮುಂದೆ ತಾವು ಬರೆದ ಭಾಷ್ಯವನ್ನು ಭಗವಂತನಾದ ಶ್ರೀ ನಾರಾಯಣನಿಗೆ ಶ್ರೀ ವೇದವ್ಯಾಸ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಅಂತ ಹೇಳಿ ಅವರು ಸ್ವತಃ ಮತ್ತೊಂದು ಬದರಿಯಾತ್ರೆ ಕೈಗೊಳ್ಳುತ್ತಾ ಇದ್ದಾರೆ. ಆ ಬದರಿಯಾತ್ರೆಯಲ್ಲಿ ಏನೇನು ನಡೀತಾ ಹೋಗಬೇಕಾದ್ರೆ ಎಂಬುದನ್ನು 10ನೇ ಸರ್ಗ ಪೂರ್ತಿ ವರ್ಣನೆ ಮಾಡ್ತಾರೆ. ಹೋಗಬೇಕಾದ್ರೆ ಏನಾಯ್ತು, ಬರ್ತಾ ಏನಾಯ್ತು ಎಂಬುದನ್ನು ನಿರೂಪಣೆ ಮಾಡ್ತಾ ಇದ್ದಾರೆ. ಮೊದಲಿಗೆ ಆಚಾರ್ಯರು ಹೊರಟದ್ದು ಉಡುಪಿಯಿಂದ ಹೊರಟರು. ಅಲ್ಲೇ ಸ್ವಲ್ಪ ದೂರದಲ್ಲೇನೆ ಒಂದು ಸ್ಥಳ, ಈಶ್ವರ ದೇವ ಅಂತಕ್ಕಂಥ ಒಬ್ಬ ರಾಜ, ಅವನಿಗೆ ವಿಚಿತ್ರವಾದ ಹವ್ಯಾಸ. ಕೆರೆ ಕಟ್ಟಿಸ್ಬೇಕು, ತೋಡಿಸ್ಬೇಕು, ಜನಕ್ಕೆ ಒಳ್ಳೇದು ಮಾಡಬೇಕು, ಅದೆಲ್ಲ ಇದೆ. ಆದರೆ ಒಂದು ದುರಹಂಕಾರ, ಖರ್ಚಿಲ್ಲದೆ ಕೆಲಸ ಆಗಬೇಕು. ಅದು ಯೋಚನೆ ಮಾಡಿದ ಅವನು. ಏನು ಮಾಡಿದನಂತೆ, ತನ್ನ ರಾಜ್ಯಕ್ಕೆ ತನ್ನ ಊರಿಗೆ ಯಾರು ಕಾಲಿಡ್ತಾರೋ ಅವ್ರು ಇಡೀ ದಿವಸ ಸೂರ್ಯಾಸ್ತದವರೆಗೆ ಆ ಕೆರೆ ಅದರ ಮುಂದೆ ಹೋಗ್ಬೇಕು. ಇವನು ಮಾಡಿದ ವ್ಯವಸ್ಥೆ ಟ್ಯಾಕ್ಸ್ ಇದ್ದ ಹಾಗೆ, ಎಂಟ್ರಿ ಟ್ಯಾಕ್ಸ್ ಇದ್ದ ಹಾಗೆ ಅಲ್ಲಿ ಹೋದರೆ ಅಗದು ಹೋಗ್ಬೇಕಷ್ಟು. ಆಚಾರ್ಯರು ಅಲ್ಲಿಗೆ ಹೊರಟರು. ಹೊರಟಾಗ ಯಥಾ ಪ್ರಕಾರ ನೋಡಿದ, ನೀವು ಅಗಿಲೇಬೇಕು ಅಂತಾನೆ ಹೇಳಿದ. ಸ್ವಲ್ಪ ಕಾಮನ್ ಸೆನ್ಸ್ ಇರಬೇಕು ಎಂಥ ಹೊತ್ತಿನಲ್ಲೂ ಕೂಡ. ಅವರು ವೇಷಭೂಷಣ ನೋಡಿದ್ರೆ ಗೊತ್ತಾಗೋದಿಲ್ವೇ, ಅವ್ರ ವರ್ಚಸ್ಸು ನೋಡಿದ್ರೆ ಗೊತ್ತಾಗೋದಿಲ್ವೇ, ಅವರು ಇಂಥ ಕೆಲಸ ಮಾಡಕ್ಕೆ ಬಂದವರು ಅಂತ ಅನಿಸುತ್ತಾ? ಇವತ್ತು ಯೋಚನೆ ಮಾಡಿ, ಎಷ್ಟು MBBS ಆದವನ್ನ ಕ್ಲರ್ಕ್ ಪೋಸ್ಟ್ ಅಪ್ಲೈ ಮಾಡಿದ್ರೆ ಅವರೇ ಹೇಳ್ತಾರೆ ನಿನಗೆ ಅಲ್ಲ ಇದು ಅಂತ ಹೇಳಿಬಿಡ್ತಾರೆ ಅವರೇ. ಯಾಕಂದ್ರೆ ಅದೆಲ್ಲ ಮ್ಯಾಚಿಂಗ್ ಆಗೋದಲ್ಲ, ನೋಡಿದ್ರೆ ಗೊತ್ತಾಗೋದಿಲ್ವೇ. ಅದಕ್ಕೆ ವಿವೇಕರಹಿತನಾಗಿ ಮಾತಾಡ್ತಾನೆ, ನೀವು ಅಗದೇ ಹೋಗಬೇಕು. ಆಚಾರ್ಯರು ಹೇಗೆ ತೋರಿಸ್ತಾರೆ ನೋಡಿ, ಕಾನೂನನ್ನು ಕೇಳಿರಬೇಕು, ಸಿದ್ಧಾಂತವನ್ನು ಬಿಟ್ಟಿರಬಾರ್ದು, ಇದು ಬಹಳ ಮುಖ್ಯ. ಅವನದು ಒಂದು ಕಾನೂನೇ ಆಯ್ತು, ನಿನ್ನ ಕಾನೂನು ಪ್ರಕಾರ ಇರಲಿ, ಅದನ್ನು ನಿನಗೇ ತಿರುಗಿಸ್ತೇವೆ ಅಂತ ತೋರಿಸ್ತಾ ಅದನ್ನು ತೋರಿಸ್ಬೇಕು. ತಾನೇ ನಮಗೆ ಅಗಲು ಗೊತ್ತಿಲ್ಲ, ಅವ್ರಿಗೆ ಗೊತ್ತು, ಅಗಿಸಿ ಗೊತ್ತು. ಪ್ರಾ ಅನ ಅಂದ್ರೆ ಚೇಷ್ಟಾಯ, ಜಗತ್ತಿಗೆ ಚೇಷ್ಟೆ ಮಾಡಿಸ್ತಕ್ಕಂಥ ಅವರಿಗೆ ಇನ್ನೊಬ್ರು ಹೇಳಿ ಕೇಳಿದ್ ಗೊತ್ತಿಲ್ಲ. ಅವರು ಹೇಳಿದ್ದನ್ನು ಮಾಡೋದು, ದೇವರು ಹೇಳಿದ್ದನ್ನು ಮಾಡ್ತಾರೆ. ರಾಮದೇವರು ಹೇಳಿದ್ರೆ, ಕೃಷ್ಣದೇವರು ಹೇಳಿದ್ರೆ, ವೇದವ್ಯಾಸ ದೇವರು ಹೇಳಿದ್ರೆ ಮಾಡ್ತಾರೆ. ಉಳಿದವರು ಆಜ್ಞೆ ಮಾಡೋ ಸಾಧ್ಯತೆ ಇಲ್ಲ, ಮಾಡಿದ್ರೆ ನಡೆಯೋದೂ ಇಲ್ಲ, ನಮಗದು ಗೊತ್ತಿಲ್ಲ, ಸ್ವಲ್ಪ ತೋರಿಸ್ಕೊಡು ಅಂತ ಹೇಳಿದರೆ ಅವನು ಅವ ತೋರಿಸ್ತೇನೆ ಅಂತ ಹೇಳಿದ. ಪ್ರಕಾರಂ ಪ್ರಗತೀಕರ್ತು ಆರಭ್ಯ ವಿರರಾಮನು ಮಹೀಯೋ ಮತಿ ಮಹಾತ್ಮ್ಯ ವೈವಶ್ಯೇನ ಖನನ್ ಖಲಹ. ನೋಡಿ ಹೇಳ್ಕೋಬೇಕು ಅಂತ ಹೇಳಿದ. ಪಿಕಾಸೆ ತಗೊಂಡ ಕೈಯಲ್ಲಿ ಹೀಗೆಳ್ಕೋಬೇಕು, ಹೀಗೆ ಎತ್ತಬೇಕು, ಗೊತ್ತಾಯ್ತಾ ಅಂತ ಹೇಳಿದ. ಅವರಿಗೆ ಹೀಗೆ ಹಾಕಬೇಕು ಅಂತ ಹೇಳಿದ. ಹಾಕಿದ, ಹಾಕಿದ ಮತ್ತೆ ಹಾಕಲಿಕ್ಕೆ ಶುರು ಮಾಡಿದ. ಹಾಗೆ ಹಾಕ್ತಾನೆ ಎತ್ತಾನೆ ಹಾಕ್ತಾನೆ, ಇಡೀ ದಿವಸ ಅದೇ ಕೆಲಸನೆ. ಆಚಾರ ಸ್ಟಾರ್ಟ್ ಅಂತ ಹೊರಟುಬಿಟ್ರೆ ಆ ಕಡೆ ಅಷ್ಟೇ. ಇಡೀ ದಿವಸ ವಿರರಾಮನು ರೆಸ್ಟ್ಲೆಸ್ ಆಗಿ, ಇಷ್ಟು ದಿವಸ ಇನ್ನೊಬ್ಬರ ಕೈಯಲ್ಲಿ ಕೆಲಸ ಮಾಡಿ ಗೊತ್ತಿತ್ತೆ ಹೊರತು ಅವನಿಗೆ ಕೆಲಸ ಮಾಡಿ ಗೊತ್ತಿದ್ದಿಲ್ಲ. ಆಚಾರ್ಯರು ಸ್ಟಾರ್ಟ್ ಮಾಡಿ ಹೊರಟುಬಿಟ್ರಂತ ಆ ಕಡೆ. ಈಶ್ವರ ದೇವನಿಗೆ ಅಂತ ವಿಚಿತ್ರವಾದಂತಹ ಒಂದು ಪರಿಸ್ಥಿತಿಯನ್ನು ತಂದರು ಆಚಾರ್ಯರು. ಹೇಳ್ತಾರೆ ಇದು ಎಷ್ಟು ಅದ್ಭುತವಾದ ಮಾತು ಅಂದ್ರೆ, ಅವನು ಈಶ್ವರ ದೇವ, ಅವನ ಅಹಂಕಾರಕ್ಕೆ ತಕ್ಕ ಮದ್ದನ್ನು ಕೊಟ್ಟಿದ್ದಾರೆ. ಈಶ್ವರೋಹಂ ದೇವೋಹಂ ಅಂತಕ್ಕಂತಹ ಸ್ವಭಾವ ಇದ್ದವರನ್ನ ಈಶ್ವರ ದೇವ ಅಂತ ಕರೆದಾಗಾಯ್ತು. ಹೆಸರಿಟ್ಟುಕೊಳ್ಳೋ ತಪ್ಪಲ್ಲ, ಆ ಪ್ರವೃತ್ತಿ ಬಂತಲ್ಲ ಅದು ತಪ್ಪದು. ಕಾಮನ್ ಸೆನ್ಸ್ ಇದ್ದು ಯಾರ ಕೈಯಲ್ಲಿ ಕೆಲಸ ಮಾಡಬೇಕು, ಕೆಲಸ ಮಾಡಿದವರು ಯೋಗ್ಯವಾದಂತಹ ಗೌರವ ಸಲ್ಲಿಸಬೇಕು, ಅದೆಲ್ಲ ಬಿಟ್ಟು ಮಾಡಿದ್ದರ ಫಲ ಇಡೀ ದಿವಸ ಹಾಗೆ ಹಾಗೆ ಮಾಡಿ ತಮ್ಮ ಮುಂದೆ ಹೊರಟು. ಎಂತ ಅದ್ಭುತವಾದ ಪ್ರೇರಕ ಶಕ್ತಿ. ಅದಕ್ಕೆ ಹೇಳ್ತಾರೆ ಒಬ್ಬ ಈಶ್ವರ ದೇವನನ್ನ ಪ್ರೇರೇಪಣೆ ಮಾಡಿದಂತ ಅರ್ಥ ತಿಳ್ಕೊಂಡ್ಬಿಡಬೇಡಿ. ಉಚ್ಚಾಗಚಾಯೇನ ಸಮಸ್ತ ಚೇಷ್ಟಾಹ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಇಡೀ ಒಬ್ಬಿಬ್ಬರ ಅಲ್ಲ, ಇಡೀ ಸಮಸ್ತ ಜಗತ್ತಿನ ಉಚ್ಚ ಅವಚ, ದೊಡ್ಡ ಕೆಲಸನೇ ಆಗಲಿ ಚಿಕ್ಕ ಕೆಲಸನೇ ಆಗಲಿ ಆಗಬೇಕು ಅಂತಿದ್ರೆ ಅವರಿಂದ ಆಗಬೇಕು. ಅದಕ್ಕೆ ಪ್ರಾಣ ಪ್ರಾಣ ಅಂತ ಹೆಸರು ಅವರಿಗೆ. ಅಂತ ಮುಖ್ಯ ಪ್ರಾಣನ ಅವತಾರರಾದ ಅವರು ಆ ಮೂಲಕ ತೋರಿಸ್ತಾರೆ. ಇದೆಲ್ಲ ಯೋಗ ಶಕ್ತಿಗಳು ಅಂತ ಕರೀತಾರೆ. ಈಶಿತ್ವ ವಶಿತ್ವ, ಏನನ್ನಾದರೂ ಮಾಡ್ತೇವೆ ಅದು ಈಶಿತ್ವ, ಇನ್ನೊಬ್ಬರ ಕೈಯಲ್ಲಿ ಮಾಡಿಸ್ತೇವೆ ಅದು ವಶಿತ್ವ. ಅದು ಇವತ್ತಂತೂ ಮಾಡ್ಲಕ್ಕಂತೂ ತಯಾರಿಲ್ಲ, ಮಾಡಿಸಕ್ ಬರೋದಿಲ್ಲ ಅಂತ ಕಾಲ ಇದು. ಒಂದು ಇನ್ನೊಬ್ರಿಗೆ ಹೇಳಿ ಮಾಡಿಸೋ ಕಾಲ ಅಲ್ಲವೇ ಅಲ್ಲ, ಯಾರು ಮಾತೇ ಕೇಳೋದಿಲ್ಲ ಅಂತಕ್ಕಂತ ಹಂತದಲ್ಲಿ ಮನುಷ್ಯ ಇದ್ದಾನೆ. ಆಚಾರ್ಯರು ತೋರಿಸ್ತಾರೆ, ಮನಸ್ಸು ಮಾಡಿದ್ರೆ ಏನು ಮಾಡ್ತೇವೆ ನಾವು ಅಂತ ಹೇಳುತ್ತಾರೆ. ಮನಸ್ಸು ಮಾಡಿದ್ರೆ ಏನು ಮಾಡ್ತೇವೆ ನೋಡಿ, ಆಗ ನಾವು ಯೋಚನೆ ಮಾಡಬಹುದು. ಇಂಥ ಆಚಾರ್ಯರು ಮನಸ್ಸು ಮಾಡಿದ್ದಿದ್ರೆ ಇವತ್ತು ಇಡೀ ಜಗತ್ತಿನೊಳಗೇನೆ ಬರೀ ಮಾಧ್ವರು ಮಾತ್ರ ಇರ್ತಿದ್ರು ಅರಿತಿ ಮಾಡ್ತಿದ್ರು, ಬೇಕಾದ್ರೆ ಬೇರೆ ಯಾರೂ ಇರ್ಲಿಕ್ಕೆ ಸಾಧ್ಯ ಇರಲ್ಲ. ಅರಿತಿ ಆಚಾರ್ಯರು ಮಾಡ್ತಿದ್ರು, ಮಾಡಲಿಲ್ಲ ಆಚಾರ್ಯರು. ಅದಕ್ಕೇನೆ ಕೃಷ್ಣ ಸರ್ವಸಮರ್ಥ, ದುರ್ಯೋಧನ ಮನಸ್ಸನ್ನು ಪರಿವರ್ತನೆ ಮಾಡಲಿಲ್ಲ, ಸ್ವರೂಪ ಯೋಗ್ಯತೆಗೆ ತಕ್ಕಂತೆ ಕೆಲಸ ಮಾಡ್ತಾನೆ ಅಷ್ಟೇ ಹೊರತು, ಸ್ವಪ್ರಭಾವಾಖ್ಯ ಯೋಗ್ಯತಾ ಯಾ ಹಠಾಖ್ಯ ಅನಾದಿನಿತ್ಯ ಸರ್ವ ಜೀವೇಶು ಸಮಸ್ತ, ಅವರವರ ಯೋಗ್ಯತೆಗೆ ತಕ್ಕಂತೆ ಭಗವಂತ ಕರ್ಮವನ್ನು ಮಾಡಿಸ್ತಾನಲ್ಲ ವಾಯುದೇವರು ಹಾಗೆ ಮಾಡಿಸ್ತಾರಾದ್ರಿಂದ ಅವರು ಯಾರಾದರೂ ಆಚಾರ್ಯರ ಕೈಯಲ್ಲಿ ಆಗಲಿಲ್ಲ ಅಂತ ತಿಳ್ಕೊಂಡ್ರೆ ವಿವೇಕ ಇಲ್ಲ. ಆಚಾರ್ಯರಿಗೆ ತಮ್ಮ ಸಿದ್ಧಾಂತವನ್ನು ಪ್ರಸಾರ ಮಾಡಲಿಕ್ಕೆ ಅವರಿಗೇ ಆಗಲಿಲ್ಲ ಅಂತ ಯಾರು ಅಂದ್ರೆ ನಮ್ಮಲ್ಲೊಂದವರು ಇದ್ದಾರೆ, ನಮ್ಮಲ್ಲೊಂದವರು ಮಹಾನುಭಾವರು ಇದ್ದಾರೆ. ಅದಕ್ಕೆ ಉತ್ತರ ಅದು ಒಂದು ಬೇಕಾದ ಮಾಡಕ್ಕೆ ಶಕ್ತಿ ಇದೆ, ಆದರೆ ಶಕ್ತಿ ಇದೆ ಅಂತ ಎಲ್ಲೆಲ್ಲೋ ತೋರಿಸ್ತಕ್ಕಂಥದ್ದಲ್ಲ, ಅದು ವಿವೇಚನೆ ಇರಬೇಕು. ಅದಕ್ಕೆ ಅದಕ್ಕೆ ಹೇಳ್ತಾರೆ, ಮೊದಲೇ ಹೇಳಿದ್ದಾರೆ ಹೆಚ್ಚು ಜನ ಇಲ್ಲ ಅಂತ ಅಲ್ಲೇ ಹೇಳಿಬಿಟ್ಟಿದ್ದಾರೆ ವೇದವ್ಯಾಸ ದೇವರ ಮುಂದೆ. ಅದಕ್ಕೆ ಮಾಡ್ಲಿಕ್ಕೆ ಬರುತ್ತೆ ಆದರೆ ಮಾಡ್ತಾ ಇಲ್ಲ ಅಂತ ತೋರಿಸಿಕೊಟ್ರು ಅಷ್ಟೇ. ವಶಿತ್ವ ಶಕ್ತಿಯನ್ನು ತೋರಿಸಿ ಇನ್ನು ಮುಂದೆ ಹೊರಟರು. ಆ ಹೊತ್ತಿಗೆ ಮುಂದೆ ಹೋಗ್ತಾ 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 ಇದು ಆರಂಭ, ಕೊನೆಯ ಒಂದು ಘಟ್ಟ. ದೆಹಲಿ ಪ್ರಾಂತ ಮುಂದೆ ಹೋಗ್ತಾ ಇದ್ದಾರೆ, ಅಲ್ಲಿ ಇನ್ನು ಮುಂದೆ ಹೋದ ಗಂಗಾ ತೀರದಲ್ಲಿ ಗಂಗಾ ನದಿ ದಾಟಿ ಹೋಗಬೇಕು. ಬದರಿಗೆ ಹೋಗ್ಬೇಕಾದ್ರೆ ಎಲ್ಲಾದ್ರೂ ಒಂದ್ಕಡೆ ಗಂಗೆ ದಾಟದ ಬದರಿಗೆ ಹೋಗಕ್ಕೆ ಬರೋದೇ ಇಲ್ಲ. ಅದು ಒಳ್ಳೆ ಶಾಸ್ತ್ರಾರ್ಥ ಅದು. ಬದರಿ ಅಂದ್ರೆ ನಾರಾಯಣನ ಸ್ಥಳ, ಅಲ್ಲಿ ಹೋಗಬೇಕು ಅಂತಿದ್ರೆ ಗಂಗಾ ನದಿ ದಾಟಲೇಬೇಕು. ಅಂತ ಗಂಗಾ ನದಿ ಅಂದ್ರೆ ಶಾಸ್ತ್ರಗಳೇ ಗಂಗಾ ನದಿ. ಶಾಸ್ತ್ರ ಯೋನಿತ್ವಾ, ಶಾಸ್ತ್ರಾಧ್ಯಯನ ಮಾಡದೆ ದೇವರನ್ನು ಕಾಣುತ್ತೇವೆ ಅಂದ್ರೆ ಎಂದೆಂದೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಶಾಸ್ತ್ರಾಧ್ಯಯನ ಮಾಡದೇನೆ ದೇವರನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೊಂದು ಅವರವರಿಗೆ ವಿಹಿತವಾದ ರೀತಿಯಲ್ಲಿ ಅಧ್ಯಯನ ಮಾಡಲೇಬೇಕು, ಇಲ್ಲದೆ ಹೋದ್ರೆ ಭಗವದ್ ದರ್ಶನ ಇಲ್ಲ. ಭಗವದ್ ದರ್ಶನ ಇಲ್ಲ ಅಂದ್ರೆ ಮೋಕ್ಷದ ಹೆಸರು ಕೂಡ ಇಲ್ಲ ಎಂಬುದು ಸಿದ್ಧಾಂತ. ಗಂಗೆಯನ್ನೇ ದಾಟಬೇಕು. ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಒಂದು ಆಶ್ಚರ್ಯ. ಅಲ್ಲೇನಾಗಿದೆ, ಶತ್ರುಗಳ ಕಾಟ ಅಂತ ಹೇಳಿಬಿಟ್ಟು ಆ ರಾಜ ಒಂದು ಮುನ್ನೆಚ್ಚರಿಕೆಯ ಕ್ರಮವನ್ನಾಗಿ ಗಂಗಾ ನದಿಗೆ ನಾವೆಗಳನ್ನೆಲ್ಲ ಬ್ಯಾನ್ ಮಾಡಿದ್ದ. ಯಾವ ನಾವೇನು ಆ ಕಡೆ ಬರಬಾರದು, ಈ ಕಡೆ ಹಾಕಬಾರದು. ಇದು ಸಾಮಾನ್ಯವಾಗಿ ಬಸ್ ಕ್ಯಾನ್ಸಲ್ ಮಾಡೋದೆಲ್ಲ ಮಾಡ್ತಾರಲ್ಲ ಆ ಟೈಪ್, ಯಾವುದೂ ಇಲ್ಲದಂತೆ ಮಾಡಿಬಿಟ್ಟಿತ್ತ. ಆಚಾರ್ಯ ದಾಟಬೇಕಾಗಿದೆ. ಈಗ ಅಲ್ಲಿ ಹೋಗ್ತಾರೆ, ನಾವೆಗಳ ಹೆಸರೇ ಇಲ್ಲ. ಇವತ್ತು ಗಂಗಾ ನದಿ ವಿಚಿತ್ರವಾದ ನದಿ, ಅದನ್ನು ಬರೀ ಕಾಲ ನಡೀಲೇ ದಾಟಕ್ಕೆ ಎಂದೆಂದೂ ಸಾಧ್ಯ ಇಲ್ಲ. ಎಷ್ಟೋ ನದಿಗಳನ್ನು ತುಂಗಭದ್ರಾ ಮೊದಲ ಇತ್ತೀಚಿನ ನದಿಗಳನ್ನ ದಾಟಬಹುದು, ಕೆಲಸದ ನೀರೇ ಇರೋದಿಲ್ಲ ಅಂತ ಕಾಲ ಬರ್ತದೆ. ದಕ್ಷಿಣ ಭಾರತ ಎಷ್ಟೋ ನದಿಗಳಲ್ಲಿ ನೀರಿಲ್ಲದ ವಾತಾವರಣ ಬರೋದುಂಟು, ಆದರೆ ಗಂಗಾ ನದಿ ಹಾಗಾಗೋದಿಲ್ಲ. ಯಾಕೆಂದ್ರೆ ಇದು ಮಳೆಗಾಲದಲ್ಲಿ ತುಂಬ ಹರಿಯುತ್ತೆ, ಬೇಸಿಗೆಯಲ್ಲಿ ಒಣಗೋಗುತ್ತಷ್ಟೆ. ಅಲ್ಲಿ ಹಾಗಲ್ಲ, ಮಳೆಗಾಲದಲ್ಲಿ ಮಳೆಯ ನೀರು ಬಂದರೆ ಬೇಸಿಗೆಯಲ್ಲಿ ಹಿಮ ಕರಗದ ನೀರು ಬರುತ್ತದೆ. ಹಿಮ ಕರಗದ ನೀರು ಬರೋದ್ರಿಂದ ತುಂಬ ಹರಿತಕ್ಕಂತ ನದಿ ಅದು. ಕಾಲ್ಹೊಳೆ ಎಂದೂ ಆಗೋದಿಲ್ಲ ಗಂಗಾ ನದಿ, ಅದು ಭಾರಿ ವಿಶೇಷ. ಅದು ಎಂದೆಂದೂ ಅಲಕನಂದ ಸತ ಇಷ್ಟು ಜಾಗ ಇದೆ, ಅಲ್ಲಿ ದಾಟಕ್ಕಾಗೋದಿಲ್ಲ. ಮತ್ತೆ ಇದು ಸ್ವಲ್ಪ ಜಾಗ ಇದೆ, ಅಷ್ಟು ಫೋರ್ಸ್ ಇದೆ, ಅಷ್ಟು ಆಳ ಇದೆ. ಅಂದ್ರೆ ಗಂಗಾ ನದಿ ಗಂಗಾ ನದಿಯೇ, ನ ಗಂಗಾ ಸದೃಶಂ ತೀರ್ಥಂ, ಎಂದೂ ಬತ್ತದ ನದಿ ಅಂತ ಕರೀತಾರೆ. ನೀವು ಹರಿದ್ವಾರದಲ್ಲಿ ಇಳ್ಕೊಂಡಿದ್ರೆ ಗೊತ್ತಾಗ್ತದೆ. ಸಾಮಾನ್ಯವಾಗಿ ಸಾಯಂಕಾಲ ಎಲ್ಲ ಹೋದ ನೋಡಿರ್ತಾರೆ ನೀರನ್ನ, ಬೆಳಿಗ್ಗೆ ನೋಡ್ತಾರೆ ನೀರು ಜಾಸ್ತಿ ಆಗಿರುತ್ತೆ. ಡೈಲಿ ಅಭ್ಯಾಸ ನೋಡಿಬೇಕು, ನೀರು ಸ್ವಲ್ಪ ಜಾಸ್ತಿ ಇರುತ್ತೆ ಬೆಳಿಗ್ಗೆ ಎವ್ರಿ ಡೇ. ಯಾತಕ್ಕೆ ಅಂದ್ರೆ ಇಡೀ ದಿವಸ ಹಿಂದಿನ ದಿವಸ ಏನು ಬಿಸಿಲಿಗೆ ನೀರು ಕರಗಿ ಹಿಮ ಕರಗಿರುತ್ತಲ್ಲ, ಆ ನೀರು ಅಷ್ಟೇ ರೀಚ್ ಆಗಿರುತ್ತೆ ಬೆಳಗ್ಗೆ ಹೊತ್ತಿಗೆ. ಸಾಯಂಕಾಲ ಸ್ವಲ್ಪ ಕಡಿಮೆ ಆಗುತ್ತೆ, ಇದು ರಾತ್ರಿ ಕರಗಿರೋದಿಲ್ವಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಆ ಡಿಸ್ಟೆನ್ಸ್ ಕವರ್ ಮಲಗ್ ಬಂದ ಅದಿಷ್ಟು ಟೈಮ್, ಅದಿಷ್ಟು ಕೂಡ ಇದು ಗಂಗಾ ನದಿಯ ವಿಶೇಷ. ಇದು ಅಂದಮೇಲೆ ಹಾಗೆ ದಾಟಕ್ಕೆ ಸಾಧ್ಯತೆ ಇಲ್ಲ, ದೋಣಿಗಳು ಇಲ್ಲ, ಏನ್ ಮಾಡಬೇಕಾಗ. ಆ ಹೊತ್ತಿಗೆ ಶಿಷ್ಯರೆಲ್ಲ ಅವರಿಗೊಂದು ಧೈರ್ಯ, ಕೃಷ್ಣನಿಂದ ಇದ್ದವರಿಗೆಲ್ಲ ಒಂದು ಧೈರ್ಯ, ನಮ್ಮ ಕೃಷ್ಣ ಇದ್ದಾನೆ, ಗೋಪ ಗೋಪಿಯರಿಗೆಲ್ಲ ಕೃಷ್ಣ ಇದ್ದಾನೆ, ಇವರಿಗೆಲ್ಲ ಆಚಾರ್ಯರಿದ್ದಾರೆ, ಗುರುಗಳಿದ್ದಾರೆ. ಅವರೇನ್ ಮಾಡಿದಾರಂತೆ, ಗುರುಗಳೇ ನೀವೇ ಗತಿ, ಆಚಾರ್ಯ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿದ್ದಾರೆ. ಎಲ್ಲ ಶಿಷ್ಯರು ಸಾಲಾಗಿ ನಿಲ್ಲಿಸಿದರಂತೆ, ಎಲ್ಲ ಶಿಷ್ಯರು ಸಾಲಾಗಿ ನಿಲ್ಲಿಸಿ ಮುಂದಿನವರ ಕೈ ಹಿಡ್ಕೊಂಡು ನೀರ್ ಮೇಲೆ ನಡ್ಕೊಂಡು ಹೊರಟು ಬಿಟ್ರಂತೆ. ಆ ಕಡೆ ನೀರ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ, ನೀರ್ ಮೇಲೆ ನಮ್ಮ ಸಿನಿಮಾದಲ್ಲಿ ಈಜು ಹೊಡಿಸಿಬಿಡ್ತಾರೆ ಹೇಳಿ ಆಚಾರ್ಯರ ಕೈ. ಈಜು ಹೊಡಿಸೋದಲ್ಲ, ನೀವೇ ನಡ್ಕೊಂಡು ಹೋಗ್ತಾ ಇದ್ದಾರೆ, ನೇರವಾಗಿ ನಡ್ಕೊಂಡು ಹೋದ ಮಧ್ಯದಲ್ಲಿ ಬರೀತಾರೆ. ಈಜು ಹೊಡೆದು ಹೋಗ್ಲಿಲ್ಲ ಆಚಾರ್ಯರು, ವಾರಿ ಸಂಸ್ತಂಭ ಯೋಗಾತ್ ಅಂತ ಬರೀತಾರೆ. ವಾರಿ ಸಂಸ್ತಂಭ ಯೋಗಾತ್, ಜಲಸ್ತಂಭನವನ್ನು ಮಾಡಿ ಆಚಾರ್ಯ ಹೊರಟಿದ್ದಾರೆ. ಏನ್ ನೋಡಿದ್ರು ನೀರು ಕಾಣ್ತಾನೆ ಇಲ್ಲ. ನಮಗನಿಸ್ತದೆ ಇದೇನಿದೆ ಆಶ್ಚರ್ಯ, ಆಚಾರ್ಯ ಹೊರಟೋತು ನಂಬಬಹುದಾ ಅಂತ ಕೇಳಿದರೆ, ನಾವು ಭಾಗವತ ಪುರಾಣಕ್ಕೆ ಹೋದರೆ ವಸುದೇವ ಯಮುನಾ ನದಿಯನ್ನು ಹಾಗೆ ದಾಟುತ್ತಾನೆ. ಇವ ತುಂಬಿ ಹರಿತಕ್ಕಂಥ ಯಮುನಾ ನದಿಯನ್ನ ಮಾರ್ಗಂ ದದೌ ಸಿಂಧುರಿವ ಸ್ತ್ರೀಯಪತೇಹೆ, ಯಮುನಾ ನದಿ ಸಮುದ್ರ ರಾಜ ರಾಮದೇವರಿಗೆ ರಾಜ್ಯ ದಾರಿ ಕೊಟ್ಟ ಹಾಗೆ ಯಮುನಾ ನದಿ ವಸುದೇವನಿಗೆ ದಾರಿ ಕೊಟ್ಟಿತಂತೆ. ಭಾಗವತ ಪುರಾಣ ಹೇಳುತ್ತದೆ, ವಸುದೇವನಿಗೆ ಯಮುನಾ ನದಿ ದಾರಿ ಕೊಟ್ಟರೆ ಆಚಾರ್ಯರಿಗೆ ಗಂಗಾ ನದಿನೇ ದಾರಿ ಕೊಡ್ತಾ ಇದೆ. ವಸುದೇವರಿಗೆ ದಾರಿ ಯಾತಕ್ಕೆ ಸಿಕ್ತು ಯಮುನಾ ನದಿಯಲ್ಲಿ ಅಂದರೆ, ಆತನ ಕೈಯಲ್ಲಿ ಕೃಷ್ಣ ಇದ್ದ. ಆತನ ಕೈಯಲ್ಲಿ ಕೃಷ್ಣ ಇದ್ದಿದ್ದಕ್ಕೆ ಕರಸ್ಥ ದೇವಸ್ಯ ಕುತೂಂತ ರಾಯ ವಿಘ್ನವಾಗದೆ ದಾಟಿಬಿಟ್ಟ. ಆಚಾರ್ಯರಿಗೆ ವಸುದೇವನಿಗೆ ಕೈಯಲ್ಲಿ ಕೃಷ್ಣ ಇದ್ದ, ಆಚಾರ್ಯ ಹೃದಯದಲ್ಲಿ ಕೃಷ್ಣ ಇದ್ದಾನೆ. ಅಂದಮೇಲೆ ಏನು ಆಶ್ಚರ್ಯ, ಲೀಲಾಜಾಲ ನಡ್ಕೊಂಡು ಹೊರಟು ಬಿಡ್ತಾರೆ. ಇದು ಅರ್ಥ ಮಾಡಿಕೊಂಡ್ರೆ ದೇವರೊಳಗೆ ವೀಣಾಯಾಮೋ ವಾಸುದೇವಂ. ಆಚಾರ್ಯರು ದೊಡ್ಡ ತತ್ವವನ್ನು ಹೇಳ್ತಾರೆ, ದೇವರ ಮೇಲೆ ನಂಬಿಕೆ ಇಡಿ, ನಿಮಗೆ ಆಗದ ಕೆಲಸವೇ ಇಲ್ಲ, ನಂಬಿಕೆ ಬಿಡಿ, ಆಗೋ ಕೆಲಸನೇ ಇಲ್ಲ. ಇದು ಆಶ್ಚರ್ಯ. ಹರಿನೀ ಒಲಿಯಲು ಆರು ಮುನಿದೇನು ಮಾಡುವರು, ಹರಿನೀ ಮುನಿಯಲು ಆರು ಒಲಿದೇನು ಮಾಡುವರು. ಈ ಮಾತನ್ನು ಇಟ್ಟುಕೊಂಡೆ ಪುರಂದರದಾಸರ ಮಾತಿನಲ್ಲಿ ಎಷ್ಟು ಅರ್ಥ ಇದೆ, ದೇವರ ಅನುಗ್ರಹಕ್ಕಿಂತ ದೊಡ್ಡ ಪದಾರ್ಥ ಇಲ್ಲ. ಅದೊಂದು ಬಿಟ್ಟು ಏನು ಮಾಡಿದ್ರು ಯಶಸ್ಸಿಗ ಸಂಭವನೂ ಇಲ್ಲ. ದಾಟಿದ್ರಂತೆ ಶಿಷ್ಯರೆಲ್ಲ ಹಾಗೆ ಆಚಾರ್ಯ ಸರೀಸ ಹೋಗ್ತಾ ಇದ್ದಾರೆ. ಆಚಾರ್ಯರು ಮಾಡಿದ ಕೆಲಸ ನೋಡಬೇಕು. ಇವತ್ತು ನಂಬೋದ ಶಿಷ್ಯರು ಏನು ಮಾಡ್ತಾ ಇಲ್ಲ, ಆಚಾರ್ಯ ಹಿಡ್ಕೊಂಡಿದ್ದಾರೆ ಮುಂದೆ ಹೋಗ್ತಿದ್ದಾರೆ ಅಷ್ಟೇ, ಸುಮ್ಮನೆ ಅವರೇನು ಹಾರರಲ್ಲ. ಆಚಾರ್ಯ ಹಿಡ್ಕೊಂಡಿದ್ದು ಮುಂದೆ ಹೋಗ್ತಿದ್ದಾರೆ. ಈ ರೀತಿ ಹೋಗ್ಲಕ್ ಬರುತ್ತಾ ಅಂದ್ರೆ ಟ್ರೈನ್ ಹೋಗೋದು ಹಾಗೆ, ಬರೀ ಬೋಗಿಗೆ ಇಂಜಿನ್ ಇರುತ್ತಾ, ಎಲ್ಲವೂ ಇಂಜಿನ್ ಕನೆಕ್ಟ್ ಮಾಡ್ತಾರೆ ಮುಂದೆ ಹೋಗುತ್ತೆ ಅಷ್ಟೇ. ಇಂಜಿನ್ ಬಿಟ್ಟರೆ ಅಲ್ಲೇ ಎಲ್ಲ ಸ್ಟಾಪ್ ಆಗಿ ನಿಂತಿರ್ತಾರೆ. ಅಂದ್ರೆ ಫಸ್ಟ್ ಟ್ರೈನ್ ಕಾನ್ಸೆಪ್ಟ್ ಕೊಟ್ಟವರೇ ಮಧ್ವಾಚಾರ್ಯ. ಅಂತ ಇಂಜಿನ್ ಎಲ್ಲೂ ಇಲ್ಲ ಅಷ್ಟೇ, ಜಗತ್ತನ್ನೇ ಎಳಿತಕ್ಕಂಥ ಇಂಜಿನ್ ಮಧ್ವಾಚಾರ್ಯ. ಜಯ ಜಯ ಜಗತ್ರಾಣ ಜಗದೊಳಗೆ ಸ್ವತ್ರಾಣ ಅಖಿಲಗುಣ ಸದ್ಧಾಮ ಶ್ರೀಮಧ್ವ ನಾಮ. ಅವ್ರು ಹಿಡ್ಕೊಂಡ್ರು ಮುಂದೆ ಹೊರಟೇ ಬಿಟ್ರು. ನಮಗೊಂದು ಪ್ರಶ್ನೆ, ಇವತ್ತು ನಮ್ಮನ್ನ ಎಳ್ಕೊಂಡು ಹೋಗಬಹುದಲ್ಲ ಅಂತ ಕೇಳಿದರೆ, ನಾವು ಒಂದ್ ಕಡೆ ಸೇರಿದಿರ್ತಾರೆ ಮಾಧ್ವರು ಒಂದ್ ಕಡೆ ಪುಣ್ಯಾತ್ಮರು, ಒಂದ್ ಕಡೆ ನಿಂತು ಕ್ಯೂರಿಂತರೆ ಎಳ್ಕೊಂಡು ಹೋಗಬಹುದು, ಅಲ್ಲೆಲ್ಲ ಒಡದಾಡ್ತಿರ್ತಾರೆ ಪಾಪ. ಆದ್ರಿಂದ ಹೋಗೋ ಪ್ರಶ್ನೆನೇ ಇಲ್ಲ. ಇವತ್ತೇನಾದರೂ ಮಾಧ್ವರು ಏನಾದರೂ ಒಂದಾಗಿ ಬಿಟ್ರೆ ಜಗತ್ತಿನಲ್ಲಿ ಯಾರು ಅಲ್ಲಾಡಿಸಕ್ಕಾಗೋದಿಲ್ಲ, ಅಂತ ಶಕ್ತಿ ಮಾಧ್ವರಿಗಿದೆ. ಆದ್ರೆ ಒಂದಾದ ಯೋಚನೆ ಕೂಡ ಮಾಡೋದಿಲ್ಲ, ಇದು ಭಾರಿ ಆಶ್ಚರ್ಯ ಅಂತ ಕೇಳಿದರೆ, ನಮ್ಮ ದುರಂತ ಇರೋದು ಅಲ್ಲೇನು. ಇವತ್ತು ಮಾಧ್ವ ಆಚಾರ್ಯ ಪವನೋಸ್ಮಾಕಂ, ನಮ್ಮ ಮಠದ ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡ್ತೇವೆ, ತಪ್ಪೋದು. ನಮ್ಮ ಗುರುಗಳನ್ನ ಐಡೆಂಟಿಫೈ ಮಾಡಬೇಕು, ನಮ್ಮ ಮಧ್ವಾಚಾರ್ಯರ ಶಿಷ್ಯರು, ಬೇಸಿಕಲಿ ಮಧ್ವಾಚಾರ್ಯರ ಶಿಷ್ಯರು. ಆ ಭಾವನೆ ಎಲ್ಲಿವರೆಗೂ ಬರೋದಿಲ್ಲ, ಅಲ್ಲಿವರೆಗೂ ಇದ್ದಲ್ಲೇ ಇರ್ತೇವೆ. ಪುಣ್ಯ ಇನ್ನು ವಾಪಸ್ ಹೋದ್ರೆ ಹೋದೇ ಹೊರತು ಮುಂದೋಗೋ ಚಾನ್ಸ್ ಇಲ್ಲ. ಗುರುಭಕ್ತಿ ಬೇಡ ಅಂಬೋದಿಲ್ಲ, ಮಠದ ಭಕ್ತಿ ಬೇಡ ಅಂಬೋದಿಲ್ಲ, ಅವೆಲ್ಲ ಬೇಕೇ ಬೇಕು. ನಮ್ಮ ತಂದೆಯನ್ನು ಗೌರವಿಸಬೇಕು ಅಂದ್ರೆ ಪಕ್ಕದ ಮನೆ ತಂದೆಯನ್ನು ಬೈಬೇಕು ಅಂತ ಅರ್ಥ ಅಲ್ಲ. ಇವತ್ತು ನಮ್ಮ ಮಠದ ಭಕ್ತಿನ ಹೇಗೆ ತೋರಿಸ್ತಿದ್ದೇವೆ, ಇನ್ನೊಂದು ಮಠ ಬೈ ತೋರಿಸ್ತೇವೆ, ಅದು ಬಹಳ ತಪ್ಪದು. ಇವತ್ತು ನಮ್ಮಲ್ಲಿ ಆ ಭಾವನೆ ಬರದೆ ಹೋದ್ರೆ ಎಂದೂ ಉದ್ಧಾರವಾಗೋ ಸಂಭವ ಇಲ್ಲ. ಎಂಥ ಗ್ರಂಥಗಳು, ಎಂಥ ಜ್ಞಾನಿಗಳು, ಎಂಥ ಅದ್ಭುತವಾದಂಥ ಹರಿದಾಸ ಸಾಹಿತ್ಯ, ಎಷ್ಟು ಪರಿಕರ ನಮಗಿದೆ. ಇಷ್ಟಾದರೂ ಜನ ನಗ ಸ್ಥಿತಿ ಬಂದಿದೆ, ಇದು ಆಶ್ಚರ್ಯ. ಇವತ್ತೇನಾದರೂ ಒಂದು ಸಮಾಜದ ಮೇಲೆ ಅತಿ ಹೆಚ್ಚು ಆಘಾತವಾಗ್ತಿದೆ ಅಂದ್ರೆ ಅದು ಮಾಧ್ವರ ಮೇಲೆ ಆಗ್ತಾ ಇದೆ, ಅದನ್ನು ಯೋಚನೆ ಮಾಡಬೇಕು. ಬ್ರಾಹ್ಮಣರ ಮೇಲೆ, ಮಾಧ್ವರ ಮೇಲೆ ಇವತ್ತೆಲ್ಲರೂ ಕಣ್ಣಿಟ್ಬಿಟ್ಟಿದ್ದಾರೆ. ದಿನದೊಳಗಾದ್ರೆ ಆರೋಪಗಳು, ಎಂಥ ಸಿದ್ಧಾಂತ ನೋಡಿದ್ರೆ ಆಗಿದೆ, ಜನಕ್ಕೆ ನಂಬಿಕೆನೇ ಹೋಗ್ಬಿಡುತ್ತೆ. ನಮ್ಮ ಜನ ನಾಳೆ ನಮ್ಮ ಮಕ್ಕಳು ಏನಂತ ಉತ್ತರ ಹೇಳ್ತೀರಿ, ಯೋಚನೆ ಮಾಡಿ ನೋಡೋಣಂತ. ಇವತ್ತು ಸಿದ್ಧಾಂತ ಅಂತ ಹೇಳ್ತೀರಲ್ಲ, ಏನಾಗಿದೆ ಅಂತ ಕೇಳಿದ್ರೆ ಆಕಾಶ ನೋಡಬೇಕಾಗತ್ತೆ ಅಷ್ಟೇ. ತಪ್ಪದು, ವ್ಯವಸ್ಥಿತವಾದ ಹೊಂದಾಣಿಕೆ ಇನ್ನೇನು ಮಾಡಬೇಕಾಗಿಲ್ಲ, ಸಿದ್ಧಾಂತ ಹೇಳಬೇಕಷ್ಟೇ. ಹರಿರೇವ ಪರಾಹನ ಸಿದ್ಧಾಂತ ಮಕ್ಕಳಿಗೆ ಮುಟ್ಟಿಸೋದೆ ಅದಕ್ಕಿಂತ ದೊಡ್ಡ ಸೇವೆ ಇನ್ನೊಂದಿಲ್ಲ. ಅದನ್ನು ಮಾಡೋಕೆ ಇವತ್ತು ಯಾವ ಸಿದ್ಧಾಂತ ಜನಕ್ಕೆ ಗೊತ್ತಿಲ್ಲ, ಯಾವ ದೇವರು ಗೊತ್ತಿಲ್ಲ, ಯಾವ ಗುರುಗಳು ಗೊತ್ತಿಲ್ಲ, ಯಾವ ಗ್ರಂಥ ಗೊತ್ತಿಲ್ಲ, ತಾನು ಯಾವ ಮಠ ಒಂದೇ ಗೊತ್ತೋ, ಇನ್ನೇನೇನೂ ಗೊತ್ತಿಲ್ಲ. ಅದು ಒಂದೇ, ಎಂಥ ಆಶ್ಚರ್ಯ ಇದು. ಹೇಗೆ ಟ್ರೈನಪ್ ಆಗಿದ್ದಾರೆ ಜನ, ಎಷ್ಟು ಇದು ಗುಂಪುಗಳಿತನ ಅಂತಾರಲ್ಲ, ಹಾಗಾಗ್ತಿದೆ ಅಷ್ಟೇ. ಅದು ಮತ ಪ್ರಸಾರಕ್ಕೆ ಹೊರಟ ಮಠಗಳೇ ಹೊರತು ಪ್ರತಿಷ್ಠೆ ಹೊರಟಿದ್ದಲ್ಲ. ಅದೆಲ್ಲ ಕೂಡ ಯಾವ ಮಠದಲ್ಲಿ ಸಾಮಾನ್ಯರಾಗಿದ್ದಾರೆ ಯೋಚನೆ ಮಾಡಿ. ಪ್ರತಿಯೊಂದು ಮಠದಲ್ಲೂ ದೊಡ್ಡ ಜ್ಞಾನಿಗಳಾಗ್ಬಿಟ್ಟರೆ, ಒಬ್ಬರು ಸಾಕಾಗಲಿಕ್ಕೆ. ಒಬ್ಬ ವಾದಿರಾಜರಂಥವ್ರು ಇದ್ದ ಮೇಲೆ ಉಡುಪಿ ಮಠದ ಮತ್ತೊಂದು ಮಾತಾಡಲಿಕ್ಕೆ ಬರೋದಿಲ್ಲ ಅಂತ ವರ್ಷ 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 ಸರ್. ರಾಘವೇಂದ್ರ ಸ್ವಾಮಿಗಳು ಸ್ವಾಮಿಗಳು ನೋಡಿದ್ರೆ ಮತ್ತೊಂದು ಹೊರಟು ಬಿಡ್ತಾರೆ ಮುಂದೆ ಗಂಗಾ ನದಿ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಆ ಕ್ಷಣಕ್ಕೆ ಆ ಕಡೆಯಿಂದ ಏನಾಗಿದೆ, ರಾಜನ ಭಟ್ರು ರಾಜ ಬುದ್ಧಿವಂತ, ಅವನು ಮುಸಲ್ಮಾನ ರಾಜ, ಆ ಕಡೆಯಿಂದ ಸೈನಿಕರು ಕಾಲು ಬೇರೆ ಇಟ್ಟಿದ್ದಾನೆ. ಅಕಸ್ಮಾತ್ ಯಾರ ದಾಟಿದ್ರೆ ಕಥೆ ಮುಗಿಸರಿ ಅಂತ ಹೇಳಿದ್ದಾರೆ. ಅಕಸ್ಮಾತ್ ದಾಟಿದ್ರೆ ಶೂಟ್ ಅಟ್ ಸೈಟ್ ಅಂತಾರಲ್ಲ, ಮತ್ತೆ ಅಪ್ಪಣೆ ಬೇಕಿಲ್ಲ, ಹೊಡೆದಾಕಿಬಿಡಿ ಅಂತ ಹೇಳಿಬಿಟ್ಟಿದ್ದಾರೆ. ಯಾವಾಗ ಆಚಾರ್ಯ ಕಡೆ ಹೊರಟು ಹಿಂದ್ಗಡೆ ಶಿಷ್ಯರು ಇದ್ದಾರೆ, ದೊಡ್ಡ ಗುಂಪಿದೆ ಆಚಾರ್ಯರ ಹಿಂದೆ, ನೋಡಿ ಯಾರೋ ಶತ್ರುಗಳು ಅಂತಾನೆ ತಿಳ್ಕೊಂಡ್ಬಿಟ್ರು. ಆ ಮುಸಲ್ಮಾನರು ಶತ್ರುಗಳು ಅಂತ ತಿಳ್ಕೊಂಡ್ರು, ನಾವೇ ಶತ್ರುಗಳು ಅಂತ ತಿಳ್ಕೊಂಡು ಹೊರತು ಬಂದೋಗ್ಬಿಟ್ಟಿದ್ವಿ. ಆಚಾರ್ಯರನ್ನ ಜ್ಞಾನಿಗಳನ್ನ ಶತ್ರುತ್ವನ ನೋಡೋದು ಅಂದ್ರೆ ಅದೊಂದು ಯೋಗ್ಯರ ಲಕ್ಷಣ. ಅವ್ರು ನೋಡಿ ಶುರು ಮಾಡಿದ್ರಂತೆ, ವಾರಯತ ವಾರಯತ ವೈರಿಸು ಹೃದೋಮುನ್, ಮಾರಯತ ಮಾರಯತ ಪಾರಗಮನಾತ್ರಾಕ್ ಆಪತತ ಆಲಪತ ಇತ್ಯವದದು ಚೈಹಿ ಸತ್ವರಕ ರಾಜ ಪುರುಷಾನ್ ಉಚಿತ ವಾಚ. ವಾರಯತ ವಾರಯತ ನಿಲ್ಲಿಸಿ ನಿಲ್ಲಿಸಿ ಮುಂದಕ್ಕೆ ಬರದಂತೆ ಮಾಡಿ, ಮಾರಯತ ಮಾರಯತ ಅವ್ರ ಮಾತು ನೋಡಿ, ಮಾರೋ ಮಾರೋ ಅವ್ರದೇ ಲ್ಯಾಂಗ್ವೇಜ್ ಅದು, ಅದಕ್ಕೆ ಮಾರಯತ ಮಾರಯತ ಹೊಡಿರಿ ಹೊಡಿರಿ ಕೊಲ್ಲಿ ಕೊಲ್ಲಿ ತಡಿರಿ ಕೊಲ್ರಿ ತಡಿರಿ ಕೊಡ್ರಿ ಜೋರ ಕೂಗ್ತಾ ನುಗ್ಗಿ ಬರ್ತಾ ಇದ್ದಾರೆ. ಆಪತತ ಆಲಪತ ಇತ್ಯವದದು ಚೈಹಿ, ಹೀಗೆ ಮಾತಾಡ್ತಾ ನುಗ್ಗಿ ಬರ್ಲಿಕ್ಕೆ ಹೊರಟಾಗ ಆಚಾರ್ಯ ನೋಡಿದ್ರಂತೆ, ಹೇ ಜರಾಹ ಏ ಮೂರ್ಖರೇ ಅಂತ ಹೇಳ್ತಾರೆ ಆಚಾರ್ಯರು. ಎಂತ ಮೂರ್ಖರಿದ್ದೀರಿ, ಸ್ವಲ್ಪ ಯೋಚನೆ ಮಾಡಿ, ನಮ್ಮ ಹೊಡೆದಕ್ಕಿಂತ ನೀವು ಬರ್ತಿದ್ದೀರಲ್ಲ, ನಾವು ಹಿಂದಕ್ಕೆ ಹೋಗ್ತಾ ಇಲ್ಲ ನಿಮ್ ಕಡೆ ಬರ್ತಿದ್ದೇವೆ, ಯಾಕೆ ಅವಸರ ಮಾಡ್ತೀರಿ ಅಂತ ಹೇಳ್ತಾರೆ. ಓಡೋರ್ನ ಅಡ್ಸ್ಕೊಂಡ್ ಬರ್ಬೋದು, ನಿಮ್ ಕಡೆ ಬರ್ತಿದ್ದೇವಲ್ಲ, ಬಂದೇ ನೋಡಿಬಹುದಲ್ಲ, ನೀವೇನಾದ್ರೂ ಮುಂದೆ ಬಂದ್ರೆ ನಿಮ್ ಗತಿ ಮುಗೀತು ಅಂತ ಹೇಳ್ತಾರೆ. ನಾವು ನಡ್ಕೊಂಡು ಬರ್ತೇವೆ, ನೀವು ಬಂದ್ರೆ ಕತೆ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತೀರಿ ಅಷ್ಟೇ. ಆಚಾರ್ಯರು ಅಲ್ಲೂ ಕರುಣೆ ತೋರಿಸ್ತಿದ್ದಾರೆ, ನೀವು ಅಲ್ಲೇ ಇರಿ ನಾವು ಬರ್ತೇವೆ, ಇಲ್ಲಿ ಬಂದ್ರೆ ಹೋಗ್ಬಿಡ್ತೀರಿ ಅಷ್ಟೇ, ಯಾರು ಇರೋದೇ ಇಲ್ಲ, ಅವ್ರು ಬನ್ನಿ ಅಂದ್ರೆ ಮುಗಿದು ಹೋಗ್ತಿತ್ತು. ಆಚಾರ್ಯರು ಮುಖ್ಯ ಪ್ರಾಣ, ಒಳಗಿದ್ದು ಕಾಪಾಡ್ತಾರೆ, ಹೊರಗೆ ಮಾತಾಡಿಯೂ ಕಾಪಾಡ್ತಾರೆ. ಅವ್ರು ಉಸಿರು ಬಿಡಿದ್ರೆ ಯಾರು ಬದುಕಲಿಕ್ಕೆ ಆಗೋದಿಲ್ಲ. ಅವ್ರು ಹೇಳಿದ್ರೆ ನಿಲ್ಲಿ ನಿಲ್ಲಿ, ನಾವು ಬರ್ತೇವೆ, ಅಲ್ಲಿಗೆ ಬರ್ತಿದ್ದೇವೆ, ನಾವು ಸ್ವಲ್ಪ ಜನ ಇದ್ದೇವೆ, ನೀವು ಸಾವಿರಾರು ಜನ ಇದ್ದೀರಿ, ನಾವು ಸಾವಿರಾರು ಜನ ಇಲ್ವಲ್ಲ ಅಂತ ಹೇಳ್ತಾರೆ. ಆಗ ಸ್ವಲ್ಪ ಜ್ಞಾನೋದಯ ಆಯ್ತು ಅವ್ರಿಗೆ, ಬರ್ಲಿ ಮಾಡ್ತೇವೆ ಅಂತ ಅನ್ಕೊಂಡ್ರು, ನಿಂತು ಬರ್ಲಿ ಮಾಡ್ತೇವೆ ಅಂತೇಳಿ. ಆ ಚರ ದಡ ಮುಟ್ಟಿದ್ರು, ಅವ ಏನ್ ಮಾಡ್ಬೇಕು, ಏನು ನೋಡ್ತಾ ನಿಂತಿದ್ದಾರೆ ಅಷ್ಟೇನೆ, ಎಂಥ ಯೋಗ ಮತ್ತೆ ನೋಡ್ತಾ ನಿಂತರಂತೆ. ಆಚಾರ ಮುಂದಕ್ಕೆ ಹೋಗ್ತಾನೆ ಇದ್ದಾರೆ, ಎಲ್ಲ ಫಾಲೋ ಮಾಡ್ತಿದ್ದಾರಂತೆ ಆಚಾರ್ಯರನ್ನ, ಹೊಡೆಯೋದಿಲ್ಲ ಹೊಡೆಯೋ, ಸುಮ್ಮನೆ ಹೋಗ್ತಿದ್ದಾರಂತೆ. ಆಚಾರ ವರ್ಚಸ್ಸು ಆಗಿತ್ತು ಅವರ ಪ್ರೇರಕ ಶಕ್ತಿ. ಒಬ್ಬ ಈಶ್ವರ ದೇವನ ಪ್ರೇರೇಪಣೆ ಮಾಡಿದ್ರು ಅಂತ ಹೇಳಿದ್ರೆ ಜನ ಏನನ್ಕೊಂಡಿರ್ತಾರೆ, ಏನೋ ಒಬ್ಬನೇ ಇದ್ದ ಪ್ರೇರೇಪಣೆ ಮಾಡಿದ್ರು ಅಂತ ಹೇಳಿದರೆ, ಸಾವಿರಾರು ಮುಸಲ್ಮಾನ ಸೈನಿಕರನ್ನ ತಮ್ಮ ಹಿಂದೆ ಬರಹ ಮಾಡ್ತಾರಲ್ಲ, ಎಂಥ ಆಚಾರ್ಯರು. ಈ ಅದಕ್ಕೆ ಹೇಳಿದ್ದ, ಅವ್ರ ಮನಸ್ಸು ಮಾಡಿದ್ರೆ ಜಗತ್ತೇ ಅವ್ರ ಹಿಂದೆ ಹೋಗೋಂಗ್ ಮಾಡ್ತಿದ್ರು. ಆ ಯೋಗ್ಯತೆ ಇದ್ದವರು ಮಾತ್ರ ಮಾಡಬೇಕು ಅಂತ ಹೊರಟಿದ್ದಕ್ಕೆ ಮಾಡಿಲ್ವೇ ಹೊರತು ಬೇರೆ ದೃಷ್ಟಿಯಿಂದಲ್ಲ. ಕೆಲಸಕ್ಕೆ ಎಷ್ಟೋ ಸೀಟ್ ಖಾಲಿ ಅಂತ ಬಿದ್ದುಬಿಡುತ್ತೆ, ಇಂಜಿನಿಯರಿಂಗ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಸೀಟ್ ಖಾಲಿ, ಮತ್ತೆ ನಮ್ಮ ಯಾರು ಶೇಷಗಳಿಂದ ಹೋಗಕ್ ಬರುತ್ತೆ, ನಾವು ಖಾಲಿ ಇದೆಯಲ್ಲಿ ಆಗೋ ಅಂತೇಳಿ ಖಾಲಿ ಯಾರು ಎಲಿಜಿಬಿಲಿಟಿ ಇದ್ರೆ ಮಾತ್ರ ಸೇರಿಸೋ ಸಾಧ್ಯ, ಖಾಲಿ ಅಂತೇಳಿ ಬಂದವರೆಲ್ಲ ಬನ್ನಿ ಬಂದು ಕರೆಯಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಆಚಾ ಯೋಗ್ಯರನ್ನು ಮಾತ್ರ ಹುಡುಕಿ ಹೇಳ್ತಾರೆ, ಆದ್ರಿಂದ ಆಗಲಿಲ್ಲ. ಮುಂದಕ್ಕೆ ಹೊರಟರು, ಅಷ್ಟೊತ್ತಿದೆಲ್ಲ ರಾಜ ನೋಡ್ತಾ ಇದ್ದಾನೆ ಆ ಕಡೆಯಿಂದ. ಅವನಿಗೆ ಭಾರಿ ಆಶ್ಚರ್ಯವಾಗೋಯ್ತು, ಯಾರಿವರು ಆಚಾರ್ಯ ಹೋಗೋದನ್ನು. ನಾರಾಯಣ ಪಂಡಿತಾಚಾರ್ಯ ಬರೀತಾರೆ, ಸಿಂಹರಾಡಿವ ಶೃಗಾಲ ಸಮೂಹೇ, ಯಾಕೆ ಹೋಗ್ತಿದ್ದಾರೆ ಅಂದ್ರೆ ಸಿಂಹರಾಜ ನರಿಗಳ ಹಿಂಡಿನಲ್ಲಿ ಹೊರಗೆ ಹೋಗ್ತಾ ಇದ್ದಾರೆ. ಸಿಂಹ ಒಂದಿದ್ರು ನರಿಗಳ ಹಿಂಡಿ ಎಷ್ಟಿದ್ರು ಅಷ್ಟೇ, ಒಂದು ಸಿಂಹ ಒಂದೇ ಸಿಂಹ ಸಾಕು. ಆಚಾರ್ಯರ ಸುಲ್ತಾನ ಸೈನಿಕರ ಮಧ್ಯದಲ್ಲಿ ಆಚಾರ್ಯರು ಸಿಂಹರಾಜನಂತಿದ್ದಾರೆ, ಅವರು ನರಿಗಳಂತಿದ್ದಾರೆ. ಗೋಮಾಯು, ಅದಕ್ಕೆ ಮಾಯಿ ಗೋಮಾಯವಸ್ಥೆ ಎಂದು ವಾಯುಸ್ಥಿತಿಯಲ್ಲಿ ಬರುತ್ತೆ. ಆಚಾರ್ಯರು ಅಂತ ಸಿಂಹನಾಗಿಬಿಟ್ಟು ಅವರನ್ನು ನರಿಗಳಂತೆ ಆಗಿ ಹೋಗ್ತಾರೆ, ಎದುರಾಳಿಗಳ ಹಣೆ ಬರಹವೇ ಅಷ್ಟು. ಹಾಗಾದರಂತೆ ಆಚಾರ್ಯ ಮುಂದೆ ಹೋಗ್ತಾ ಇದ್ದಾರೆ. ಆ ಹೊತ್ತಿಗೆ ಅವನು ನೋಡಿದ, ಆಶ್ಚರ್ಯಪಟ್ಟ, ಇಂಥ ಒಬ್ರು ಎಂಥೆಂಥ ಸಾಹಸ ಮಾಡಿದ್ದಾರೆ. ಅವರು ಕೇಳ್ತಾರೆ, ಏನು ಸ್ವಾಮಿ ಏನಿದೆ ಆಶ್ಚರ್ಯ, ಅಪ್ಲವ ದೇವ ನದಿ ತರಣಂತೆ ಹಂತ ಕಥಂ, ನಾವೆಗಳೇ ಇಲ್ಲ ಗಂಗಾ ನದಿಗೆ, ದೇವ ನದಿ ತರಣಂ, ದೇವ ನದಿಯನ್ನ ನಾವೆಗಳದ್ದು ಹೇಗೆ ದಾಟಿದ್ರಿ, ನೀವೀಗ ಎಲ್ಲಿ ಹೋಗ್ತಿದ್ದೀರಿ, ನೀವೀಗ ನಿಮ್ಮ ಸಾಮರ್ಥ್ಯ ಏನು ಅಂತ ಕೇಳಿದ್ನಂತ. ಆಗ ಆಚಾರ್ಯರು ಹೇಳ್ತಾರೆ, ಅವನ ಜೊತೆ ಮಾತಾಡ್ತಾರೆ ಆಚಾರ್ಯರು, ಶಾಸ್ತ್ರ ಹೇಳ್ತದೆ ಐವರ ಜೊತೆ ಮಾತಾಡಬಾರದು ಅಂತ ಹೇಳುತ್ತದೆ. ಆದರೆ ಅದೇ ಶಾಸ್ತ್ರವನ್ನು ಆಚಾರ್ಯರು ತೋರಿಸ್ತಾ ಇದ್ದಾರೆ, ಆಪತ್ಕಾಲದಲ್ಲಿ ಮಾತಾಡದೆ ಇರಬಾರದು ಅಂತ ಹೇಳುತ್ತಾರೆ. ಇವತ್ತು ಮಾತಾಡಬಾರದು ಆಪತ್ಕಾಲ, ಆಚಾರ್ಯರಿಗೆ ಆಪತ್ತಿಲ್ಲ, ನಮಗೆ ತೋರಿಸೋಕ್ಕೋಸ್ಕರ ಅನಿವಾರ್ಯ ಬಂದಾಗ ಮಾತಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಅದಕ್ಕೆ ಅವ್ರು ಮಾತಾಡಿದ್ರೆ ಅಂತ. ನಾವು ಸ್ವಲ್ಪ ಜನ ಇದ್ದೇವೆ, ಮುಂದಕ್ಕೆ ಹೋಗ್ತಿದ್ದೇವೆ, ನಮ್ಮದೊಂದು ಕೆಲಸ ಇದೆ, ದೇವ್ರ ನೋಡಕ್ ಹೊರಟಿದ್ದೇವೆ ಅಂತ ಹೇಳಿದ್ದಾರೆ. ಅದನ್ನು ಹೇಳಬೇಕಾದ್ರೆ ಆಚಾರ್ಯ ಆಕಾಶ ತೋರಿಸಿದ್ರಂತೆ, ಸೂರ್ಯನ ತೋರಿಸ್ತಾರೆ. ಯೋಸೌ ದೇವ ವಿಶ್ವದೀಪ ಪ್ರದೀಪ್ತ ಕುರ್ಮ ಸರ್ವಂ ತತ್ಪರಾನುಗ್ರಹೇಣ, ಆ ದೇವರಿದ್ದಾರಲ್ಲ, ಆ ದೇವರ ದಯೆಯಿಂದ ನಾವು ದಾಟಿದ್ದೇವೆ, ಸುರಕ್ಷಿತ ಬಂದಿದ್ದೇವೆ. ದಾಟಿದ್ದು ಹಾಗೆ ಯಮಭಟೈರಿವ ನಾಸಿ ವಿಹಿಂಸಿತ, ಒಂದು ದೇವ ನದಿ ಇನ್ನೊಂದು ಸೇನಾ ನದಿ, ಅದು ಜ್ವೇಗ, ಇದು ಕ್ರೂರಿಗಳು. ಇವನ್ನ ಎಲ್ಲ ದಾಟಲಿಕ್ಕೆ ಆಚಾರ್ಯ ಎಂಥವರು, ನಾನು ಶಂಕಿಯಿಂದ ದಾಟಿದೆ ಅಂತ ಹೇಳೋದಿಲ್ಲ, ಆ ದೇವರ ದಯೆಯಿಂದ ದಾಟಿದೆ ಅಂತ ಹೇಳುತ್ತಾರೆ. ಇದನ್ನ ಸ್ವಜ್ಜ ಸಿದ್ಧಾಂತ ಅಂತ ಕರೆಯೋ. ಏನು ಮಾಡಿದರೂ ಕೂಡ ನಾಹಂಕರ್ತ ಹರಿಹಕರ್ತ. ನಿಜವಾದ ಅರ್ಥದಲ್ಲಿ ಆಚಾರ್ಯರು ಎಂಥವರು ಅಂದ್ರೆ, ಅಕಸ್ಮಾತ್ ಏನಾದರೂ ಮಧ್ವಾಚಾರ್ಯರು ನಾನೇ ದೇವರು ಅಂತ ಹೇಳ್ಕೊಂಡಿದ್ರೆ ಬಹುಶಃ ಒಪ್ಪುಬಹುದಾಗಿದ್ದ ಅವರೊಬ್ಬರು ಬಗ್ಗೆ ಒಂದೇ ಅಟ್ಟು ಕೆಲಸ ಮಾಡಿದ್ದಾರೆ ಆಚಾರ್ಯರು. ಆದ್ರೆ ಅವೊಬ್ಬರು ಹೇಳ್ಕೊಳ್ಳಿಲ್ಲ, ಸಣ್ಣ ಪುಟ್ಟವರೆಲ್ಲ ಭಗವಾನ್ಗಳು, ಇವರೆಲ್ಲ ಕೂಡ ಕೆಲಸಕ್ಕೆ ಬರೋ ಕ್ರಿಮಿನಲ್ಸ್ ಗಳು ಭಗವಾನದ ಬೋರ್ಡ್ ಹಾಕೊಳ್ಳ ಕಾಲ ಬಂದೋಗ್ಬಿಟ್ಟಿದೆ. ಹೈ ಕ್ಲಾಸ್ ಕ್ರಿಮಿನಲ್ಸ್ ಭಗವಾನ್, ಅದು ಬೆಳಿಗ್ಗೆ ತಷ್ಟ ಪಿ ಯು ಸಿ ಆಗೋದಿಲ್ಲ, ಎಸ್ ಎಲ್ ಸಿ ಆಗೋದಿಲ್ಲ, ಒಂದನೇ ಕ್ಲಾಸ್ ಪಾಸ್ ಆಗೋದಿಲ್ಲ, ಬೆಳಗಾದ್ರೆ ಬೆಳಗಾವತ್ತೆ ದೊಡ್ಡ ಬೋರ್ಡ್ ಭಗವಾನ್ ಅಂತೇಳಿ. ಅವರೊಂದು ಗುಂಪು ಹೋಗೋ ಜನಗಳು ಇನ್ನೂ ಮಹಾಮೂರ್ಖರು, ಸಾಲ ಸಾಲ ನಿಂತು ಬಿಟ್ಟಿರ್ತಾರೆ ರೀ ಅಂತ ಹೇಳಿ. ಎಂಥ ಕಲಿಯುಗ ಇದು. ಆಚಾರ್ಯ ಹೇಳ್ತಾರೆ, ನಾನು ದೇವರಲ್ಲ, ದೇವರ ದಯೆಯಿಂದ ಮಾಡ್ತಾ ಇದ್ದೇನೆ. ಈ ಮಾತನ್ನ ಈ ಸುಲ್ತಾನನ ಮುಂದೆ, ಮುಸಲ್ಮಾನ ರಾಜನ ಮುಂದೆ ಇವತ್ತು ಹೇಳಿದ್ರು, ರಾವಣನ ಮುಂದೆ ಅವತ್ತೇ ಹೇಳಿದ್ರು. ದಾಸೋಹಂ ಕೋಸಲೇಂದ್ರಸ್ಯ, ರಾವಣನ ಮುಂದೆ ಹನುಮಂತ, ಈ ಮುಸಲ್ಮಾನ ರಾಜನ ಮುಂದೆ ಮಧ್ವಾಚಾರ್ಯ. ಅಲ್ಲಿ ಅವನು ಅಯೋಗ್ಯ, ಇಲ್ಲಿ ಇವನು ಯೋಗ್ಯ. ಆದ್ರೆ ವಾಡಿದ ಮಾತು ಒಂದೇ, ದೇವರ ದಯೆಯಿಂದ ರಾಮಸ್ಯ ಅಕ್ಲಿಷ್ಟ ಕರ್ಮಣಃ, ನಾನು ರಾಮನ ದಾಸ, ನಿಮ್ಮಂಥವ್ರಿಗೆ ಈಶ ನಾನು, ರಾಮನಿಗೆ ದಾಸ. ಅದೇ ಮಾತನ್ನು ಇಲ್ಲಿ ಹೇಳುತ್ತಾರೆ. ಶತ್ರುರಾಜರ ಮುಂದೆ ಆ ಹೊತ್ತಿಲ ಮಾತಾಡ್ತಾರಲ್ಲ, ಅದು ಆಚಾರ್ಯ ಸಿದ್ಧಾಂತ ಅಂದ್ರೆ. ಅದು ಇವತ್ತು ಇದನ್ನು ನೋಡಿದ ಮೇಲೆ ನಾವು ನಮ್ಮ ಮನೆ ಒಳಗೆ ನಮ್ಮ ಹೆಂಡತಿಯ ಮಕ್ಕಳ ಮುಂದೆ ಕೂತ್ಕೊಂಡು ವಿಷ್ಣು ಸರ್ವೋತ್ತಮ ಅಲ್ಲ ಕಿಟಕಿ ನೋಡ್ತಾರೆ, ನೋಡಿಬಿಡ್ತಾರೋ ಅಂತ ಹೆದರಿಕೆ ಅವನಿ, ಯಾರೋ ಕೇಳಿಬಿಡ್ತಾರೋ, ಇಲ್ಲ ರೆಕಾರ್ಡ್ ಮಾಡಿಬಿಡ್ತಾರೋ, ಭಯ ಅವನಿ ಪಾಪ. ಎಂಥ ಮೂರ್ಖರಿದ್ದಾರೆ. ಸತ್ಯ ಹೇಳೋದಕ್ಕೆ ಯಾಕೆ ಹೆದರಬೇಕು, ಸುಳ್ಳು ಹೇಳೋದಕ್ಕೆ ಹೆದರಬೇಕು, ಸತ್ಯ ಹೇಳೋದಕ್ಕೆ ಯಾಕೆ ಹೆದರಬೇಕು? ಅದಕ್ಕಿಂತ ಸತ್ಯ ಮತ್ತೊಂದಿಲ್ಲ. ಸತ್ಯಂ ಸತ್ಯಂ ಪುನಃ ಸತ್ಯಂ ಉದ್ಧೃತ್ಯ ಭುಜ ಮುಚ್ಚತೆ ವೇದಶಾಸ್ತ್ರಾತ್ಪರಂ ನಾಸ್ತಿ ನ ದೈವಂ ಕೇಶವಾತ್ಪರಂ ಶೃಣುತಾಮಲ ಸತ್ಯವಚಃ ಪರಮಂ ಶಪಥೇರಿತ ಮುಚ್ಛ್ರಿತ ಬಾಹುಯುಗಂ ನಹರೇ ಪರಮೋ ನಹರೇ ಸದೃಶಃ ಪರವಸ್ಸತು ಸರ್ವಚಿದಾತ್ಮಗಣಾತ್. ಆಚಾರ್ಯರು ಪ್ರತಿಜ್ಞೆ ಮಾಡಿ ಹೇಳಿದ ಮಾತಿದೆ ಒಂದು, ಅವನ ಮುಂದೆ ಅದೇ ಮಾತನ್ನು ಹೇಳಿದರು. ಅವನು ನೋಡಿದ, ಭಾರಿ ಆಶ್ಚರ್ಯಪಟ್ಟ. ಆಗ ಅಂದಂತವನು, ಸ್ವಾಮಿ ದಯವಿಟ್ಟು ತಾವು ಮುಂದೆ ಹೋಗಬೇಡಿ, ಇಲ್ಲೇ ಇದ್ದು ಬಿಡಿ ಅಂತ ಹೇಳಿದ. ನೀವು ಇಲ್ಲೇ ಇದ್ದು ಬಿಡಿ, ಯಾಕೆ ಅಂದ್ರೆ ಇಷ್ಟು ಜನ ಸಾವಿರಾರು ಸೈನಿಕರನ್ನ ಹೊಟ್ಟೆ ಬಟ್ಟೆ ಕೊಟ್ಟು ಸಂಬಳ ಕೊಟ್ಟು ಇಟ್ಕೊಳ್ಳೋದಕ್ಕಿಂತ ನಿಮ್ಮಂತ ಒಬ್ರಿದ್ರು ಸಾಕು ಅಂತ ಹೇಳಿದ. ನಿಮ್ಮಂತ ಒಬ್ರಿದ್ರು ಸಾಕು, ಅವ್ರು ಇಟ್ಕೊಂಡಿದ್ದು ಏನ್ ಮಾಡಿ ನೋಡ್ಕೊಂತಿದ್ರು, ಅಷ್ಟು ಆಕಾಶ ನೋಡ್ಕೊಂತಿದ್ದಾರೆ. ನೀವು ಅದೆಲ್ಲರನ್ನ ಬೀಟ್ ಮಾಡಿ ಬಂದಿದ್ದೀರಿ, ನೀವೊಬ್ರು ಇಲ್ಲಿದ್ರೆ ನಾನು ಬದುಕ್ತೇನೆ ಅಂತ ಹೇಳ್ತಾನೆ. ಎಂತ ಯೋಗ್ಯ ಚೇತನ ಇರಬೇಕು ಅವನು. ಆಚಾರ ಒಂದು ಶ್ಲೋಕ ಕೇಳಿದ್ದಕ್ಕೆ ಇಲ್ಲೇ ಇರಿ ಅಂತ ಹೇಳ್ತಾನೆ. ನಾ ಸ್ವರೂಪಣ ಇಟ್ಕೊಂಡು ದೂರ ಹೋಗಿ ಅಂತ ಹೇಳ್ತೇವೆ, ಇದು ಆಶ್ಚರ್ಯ. ಸ್ವರೂಪಣ ಇದ್ರು ಕೂಡ ಆಚಾರ ದೂರ ಇಲ್ಲ, ಹತ್ರ ಇರಬಾರದು ಅಂತ ತಿಳ್ಕೊಂಡಿದ್ದೇವಲ್ಲ. ಅರ್ಥ ಯೋಗ್ಯತೆ ಇದ್ರೆ ಒಂದು ಮಾತು ಸಾಕು ಅರ್ಥ ಮಾಡ್ಕೊಡೋದು. ಅಡೇ ಅನ್ನ ಆಗಿದೆ ನೋಡೋದು, ಎಲ್ಲ ತೆಗೆದು ನೋಡೋದಿಲ್ಲ, ನಾಲ್ಕಾರು ಕಾಳು ಸಾಕು. ಆ ಬುದ್ಧಿ ನಮಗೆ ಬೇಕು. ಇವತ್ತು ಒಂದು ಶ್ಲೋಕ ಕೇಳಿದ್ದಕ್ಕೆ ಆಚಾರ್ಯರ ಬಾಯಿಂದ ಒಂದು ಮಾತು, ಇಲ್ಲೇ ಇದ್ದು ಬಿಡಿ ಸ್ವಾಮಿ, ನೀವು ಇದ್ರೆ ಏನ್ ಕೊಡ್ತೀನಿ ಅಂತ ನೀವು ಕೇಳಬಹುದು. ಅಕಸ್ಮಾತ್ ಹೇಳ್ತಾ ಇದ್ರೆ ಏನ್ ಕೊಡ್ತೀರಿ, ಈ ಸಂಬಳ ಅಷ್ಟೆಲ್ಲ ಕೊಡ್ತೀರ, ಸಂಬಳ ಕೊಡ್ತೀವಿ ಅಂತ ಕೇಳಿದರೆ ಅವನು ಅಂದ್ಕೊಂಡ, ಸಂಬಳದವರಲ್ಲ ನೀವೆಲ್ಲ ಕೂಡ, ದಾರಿ ದೊಡ್ಡವರು ನೀವು, ನಿಮ್ಗೆ ಅದೇದು ಕೊಡೋದಿಲ್ಲ. ರಾಜ್ಯಾರ್ಧಂ ಸಪದಿ ಸಮರ್ಪಯಾಂ ಬಹುವ, ನಿಮ್ಗೆ ಅರ್ಧ ರಾಜ್ಯ ಕೊಡ್ತೇನೆ ಅಂತ ಹೇಳಿದೆ ನಾನು, ಅರ್ಧ ರಾಜ್ಯ ಕೊಡ್ತೇನೆ. ಎಂತ ಇಂಪ್ಯಾಕ್ಟ್ ಆಚಾರ್ಯರ ಮಾತು, ಒಂದು ಮಾತಿಗೆ ಅರ್ಧ ರಾಜ್ಯ. ಆಚಾರ್ಯ ಒಂದು ಮಾತಿಗೆ ಅರ್ಧ ರಾಜ್ಯ, ಇಡೀ ಸ್ವರಮೂಲಕ್ಕೆ ಎಷ್ಟು ಕೊಡ್ಬೇಕು ಲೆಕ್ಕ ಹಾಕಿ ನೋಡೋಣ. ಇಡೀ ಸ್ವರಮೂಲಕ್ಕೆ ಈ ಬ್ರಹ್ಮಾಂಡ ಕೊಟ್ಟರು ಸಾಕು. ನಾವು ಒಂದು 5 ನಿಮಿಷ ಟೈಮ್ ಕೊಡ್ಲಿಕ್ಕೆ ತಯಾರಿಲ್ಲ, ಬ್ರಹ್ಮಾಂಡ ಕೊಡೋದು ಬೇಡ, ಟೈಮ್ ಕೊಡ್ಲಿಕ್ಕೆ ತಯಾರಿಲ್ಲ. ರಾಜ್ಯಾರ್ಧಂ ಸಪದಿ ಸಮರ್ಪಯಾಂಬಹುವ, ಎಷ್ಟು ಜನರು ಪುಣ್ಯ ಮಾಡಿರ್ಬೇಕು ಅಂತ ಆಚಾರ್ಯ ನೋಡ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕು, ಮೊದಲು ಮಾತಾಡ್ಲಿಕ್ಕೆ ಎಷ್ಟು ಪುಣ್ಯ ಮಾಡಿರ್ಬೇಕು. ನಾನು ದೇವರ ದಾಸ ಅಂತ ಆಚಾರ್ಯ ಇವ್ರ ಮುಂದೆ ಹೇಳಬೇಕಾದ್ರೆ ಎಷ್ಟು ಯೋಗ ಇರಬೇಕು ಅವನಿಗಾದ್ರೂ ಕೂಡ. ನಿಜವಾಗ್ಲೂ ಕೂಡ ಅಂತ ಯೋಗ ಬರಬೇಕು ನಮಗೆ. ಆಚಾರ್ಯರ ಮಾತು ಒಂದು ಮಾತು ಸಾಕು ನಮಗೆ. ಇನ್ನು ಹೇಳಿದಾಗ, ಗಾಂಗ ಮಂಗಲ ತರಂಗ ಭಂಗದ ಪ್ರಾಂತ ಸುಶ್ರೀಹರಿ ವೇಶ್ವಕೃತ್ ಸಮಹ ಯದ್ಗದೈಕತಮ ವರ್ಣ ಲೇಖಕ ಸತ್ಯತೀರ್ಥಯ್ಯ ಭಾಷ್ಯ ಮಾಲಿಕತ್. ಈ ಮಾತನ್ನು ಓದಿದವರಿಗೆ ಸತ್ಯ ಅಂತ ಆಗ ಅನಿಸ್ತದೆ. ವರ್ತ ಅಂದ್ರೆ ವರ್ತೆ, ಎಷ್ಟು ಹೇಳಿದ್ರು ವರ್ತೆ. ಆಗ ಆಚಾರ್ಯರಂದ್ರಂತೆ, ಮೃತವರಾಗಿದ್ದರೆ ಸದ್ಯ ಬಿಡು, ಉಡುಪಿ ಅಲ್ಲೇ ಇರಲಿ, ನಾವು ಇಲ್ಲೇ ಇದ್ದು ಬಿಡೋಣ ಅಂತ ಇದ್ಬಿಡುವುದಾಗಿತ್ತು. ಉಡುಪಿಯಿಂದ ಬಂದು ಇನ್ನೊಂದು ಉಡುಪಿ ಯೋಚನೆ ಬೇಕಾಗಿಲ್ಲ, ಆರಾಮಾಗಿ ಇದ್ದು ಬಿಟ್ಟರಾಯ್ತು. ಅರ್ಧ ರಾಜ್ಯ ಕೊಡ್ತಾರೆ ಅಂತ ಅದೇನು, ಇವತ್ತೆಲ್ಲ ಸಿಕ್ಕಾಬಟ್ಟೆ ಲೂಟಿ ಹೊಡೆದ ಜನಗಳಾಗಲ್ಲ. ಈಗ ಭಾರತದಲ್ಲಿ ಸಂಪತ್ತಿಲ್ಲ, ಈಗ ಆಗ ಸಂಪತ್ತು ಸಿಕ್ಕಾಬಟ್ಟೆ ಸಂಪತ್ತಿತ್ತು ಅಂತ ಹೇಳ್ತಾರೆ. ಇವತ್ತಿನ ಸಂಪತ್ತು ಭಾರಿ ಕಡಿಮೆ. ನೀವು ಬೇರೆ ಓದಬೇಕು, ಟ್ರಾವೆಲ್ ಆಗಿ ಓದಬೇಕು. ಆ ಇತ್ ಸಿಂಗು, ಹೇನೇತ್ ಸಾಂಗು, ನಗಸ್ತಾನಿಸ್ ಬರೆದಿದ್ದಾರಲ್ಲ, ಅವನು ಓದಬೇಕು. ಭಾರತದ ಅತ್ಯಂತ ಶ್ರೀಮಂತ ದೇಶ ಅಂತ ಬರೀತಾರೋ, ಎಲ್ಲ ಲೂಟಿ ಹೊಡ್ಕೊಂಡು ಹೋಗ್ಬಿಟ್ರು ಎಲ್ಲ ಆಮೇಲೆ. ಅಂಥ ರಾಜ್ಯವನ್ನು ಅರ್ಧ ಕೊಡ್ತೇನೆ ಅಂತ ಹೇಳಿದ್ರೆ ಸಾಮಾನ್ಯ ಏನದು ಒಂದು. ಆಚಾರ್ಯ ನಗ್ರಂತ ಆಚಾರ್ಯರು, ನ ಕೊಟ್ಟೇ ಬಿಡ್ತಾರೆ ದಡ್ಡ. ನನಗೆ ಅರ್ಧ ರಾಜ್ಯ ಕೊಡ್ತೀನಿ ಅಂತ ಹೇಳ್ತೀಯಲ್ಲ, ನನಗೆ ಪೂರ್ಣ ರಾಜ್ಯ ಇದೆ ಅಂತ ಹೇಳ್ತಾರೆ ಆಚಾರ್ಯರು. 1/2 ಕಾಸ್ಟ್ ನಮಗೆ ಬೇಕಾಗಿಲ್ಲ, ಪೂರ್ತಿ ರಾಜ್ಯ ಇದೆ. ವೇದಾಂತ ಸಾಮ್ರಾಜ್ಯದ ಚಕ್ರವರ್ತಿಗಳ ಆಚಾರ್ಯರು. ಅದನ್ನು ಬಿಟ್ಟು ಅರ್ಧ ರಾಜ್ಯದೊಳಗೆ ಎಲ್ಲರೂ ಬರ್ತಾರೆ ಈ ಮಧ್ಯೆ. ಯೋಚನೆ ಮಾಡಿದ್ರೆ ರಾಷ್ಟ್ರಪತಿ ಕರೆದು ಬಿಟ್ಟು ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಆಗುವಂತ ಕೇಳಿದ್ರೆ ಏನ್ ಹೊಡ್ಕೋಬೇಕು ಲೆಕ್ಕ ಹಾಕಿ ನೋಡೋಣ. ಜಗತ್ತಿನ ಯುವರಾಜರವರು. ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ ಅಂತವ್ರು ಒಂದು ಪೋಸ್ಟ್ ಕೊಡ್ತೀವಿ ಹುಚ್ಚುತ್ತಾನೆ ಅಂತ ಅಲ್ಲಿ ನಾನು ಆಚಾರ್ಯ ಕೊರಟೇ ಬಿಟ್ಟಿರುತ್ತೆ ಮುಂದಕ್ಕೆ. ಇದು ವೈರಾಗ್ಯವನ್ನು ತೋರಿಸ್ತಾರೆ. ಇಡೀ ಬದ್ಧಸಿದ್ಧ ಬದ್ಧಾಚಾರ್ಯ ವೈರಾಗ್ಯ ಅಂತ ಹೇಳಿದರೆ ಅಸದೃಶವಾದ ವೈರಾಗ್ಯ. ದಾನೇ ವಿರಾಗೇ ಹರಿಭಕ್ತಿ ಭಾವೇ ಧೃತಿ ಸ್ಥಿತಿ ಪ್ರಾಣಬಲೇಶು ಯೋಗೇ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನ ಪುಮಾನ್ ಕದಾಚಿತ್ ಕ್ವಚ ಕಶ್ಚನೈವ. ಅವರ ಸಮಾನ ಯಾರಿದ್ದಾರೆ ಜೀವಕೋಟಿಯಲ್ಲಿ ಅಂತ ಹೇಳೋದಕ್ಕೆ ಈ ಮಾತು ವೈರಾಗ್ಯ ತೋರಿಸ್ತಾರೆ. ಇಂಥ ವೈರಾಗ್ಯ ನೋಡಿದಾಗಲೇ ಮುಂದೆ ವ್ಯಾಸರಾಜರು ಕೃಷ್ಣದೇವರಾಜ ರಾಜ್ಯ ಕೊಟ್ಟಾಗ ತೃಣಪ್ರಾಯ ಬಿಟ್ಟು ಎದ್ದು ಬಿಡ್ತಾರೆ ಕೆಳಗೆ. ಗುರುಯೋಗ ಪರಿಹರಿಸಿ ಕೆಳಗಿಡದೇ ಬಿಟ್ರು. ಎಲ್ಲಿಂದ ಸ್ಫೂರ್ತಿ ಬಂತು ಅಂತ ಕೇಳಿದ್ರೆ ನಮ್ಮ ಗುರುಗಳು ರಾಜ್ಯತ್ಯಾಗ ಮಾಡಿದ್ದಾರೆ. ದಾವ ತಗೊಂಡು ಏನ್ ಮಾಡಬೇಕಾಗಿದೆ ಈ ಮತ್ತೆ? ಅವ್ರು ನಿಜವಾದ ಶಿಷ್ಯರು ಅಂದ್ರೆ ಅಂಥವ್ರು. ಸರ್ವ ವಿಜಯನಗರ ಕೃಷ್ಣದೇವರಾಜನ ಸಾಮ್ರಾಜ್ಯವನ್ನ ತ್ಯಾಗ ಮಾಡೋದು ಅಂದ್ರೆ ಸಾಮಾನ್ಯವೇನು? ಆಚಾರ್ಯ ತೋರಿಸ್ಕೊಟ್ಟಿದ್ದಾರೆ ಮೂಲೋಹಿತಲ್ಲಿ. ಇದು ಸಿದ್ಧಾಂತ. ಇಲ್ಲಿ ಭಾವಪ್ರಕಾಶಕ್ಕೆ ಇಲ್ಲಿ ಒಂದು ಮಾತನ್ನು ವಿಶೇಷ ಮಾತನ್ನು ಬರೀತಾರೆ. ಅವನು ಕೇಳಿದನಂತೆ ಆಚಾರ್ಯ ನೋಡಿಬಿಟ್ಟು, ನಿಮ್ಮ ಹಣೆ ಮೇಲಿರೋದೇನು ಅಂತ ಕೇಳಿದ್ನ. ನಿಮ್ಮ ಹಣೆ ಮೇಲಿರೋದೇನು? ಒಳ್ಳೆ ಇಂಟ್ರೆಸ್ಟಿಂಗ್ ರೆಫರೆನ್ಸ್ ಅದು. ಒಂದು ಭಾವಪ್ರಕಾಶ ಕಲ್ಪತಿಗಳು ಸಿಗುತ್ತೆ. ನಿಮ್ಮ ಮನೆ ಏನ್ ಕಾಣ್ತಾ ಇದ್ದೀನಿ ಹಣೆ ಮೇಲೆ ಅಂತ ಕೇಳಿದ್ರೆ ಆಚಾರ್ಯಂದ್ರಂತೆ, ನೀ ಕೈಯಲ್ಲಿ ಏನ್ ಗರಿ ಹಿಡ್ಕೋತೀರಲ್ಲ ಅದು ಹಣೆ ಮೇಲೆ ಇಟ್ಕೊಂಡಿದ್ದೇವೆ ಅಷ್ಟೇ ಅಂದ್ರಂತ ಆಚಾರ್ಯ. ಕೈಯಲ್ಲಿ ಗದೆ ಹಿಡ್ಕೋತೀರಲ್ಲ ಹಣೆ ಮೇಲೆ ಇಟ್ಕೊಂಡಿದ್ದೇವೆ. ಅಂಗಾರಾಚ್ಛತೆ ಅಂತ ಅರ್ಥ ಅದು. ಗದೆ ಇದ್ದಾಗಿರುತ್ತೆ ನೋಡಿಬಿಟ್ರೆ, ಗದೆ ಇದ್ದಾಗಿರುತ್ತೆ ಗೊತ್ತಲ್ಲ, ಅದು ಹಣೆ ಮೇಲೆ ಇಟ್ಕೊಂಡಿದ್ದೇವೆ ಅಷ್ಟೇ ಅಂದ್ರಂತೆ. ಈ ಮಾತು ನೋಡಿದವರಿಗೆ ಅರ್ಥ. ಭಾವಪ್ರಕಾಶಿಕ ನನಗೆ ಹಸ್ತಪ್ರತಿ ಇದೆ ಎದುರುದು. ಈ ಮಾತು ಅವ್ರು ಹೇಳಿದ್ರು ಅಂತ ಸ್ಪಷ್ಟ ಬರುತ್ತದೆ. ಅಂದಮೇಲೆ ಅಂಗಾರಾಚ್ಛ ಹಚ್ಚಿಕೊಳ್ಳ ಪ್ರಮಾಣ ಯಾವುದು ಅಂತ ಕೇಳಿದ್ರೆ, ಆಚಾರ ಹಚ್ಚಿಕೊಂಡಿದ್ದೇ ಪ್ರಮಾಣ. ಆ ಮುಸಲ್ಮಾನೇ ನೋಡಿದ್ದ ಅಂತ ಆಯ್ತಲ್ಲ ಅದಕ್ಕೆ. ಮುಸಲ್ಮಾನೇ ನೋಡಿದ್ದ ಅಂದಮೇಲೆ ಇನ್ನೇನು ಹೇಳ ಕಾರಣನೇ ಇಲ್ಲ. ಆಚಾರ ಹಚ್ಕೊಂಡಿದ್ರು ಅವ್ರು ನೋಡಿದ. ಆ ಪ್ರಶ್ನೆ ಕೇಳಿದ ಇದೇನು ಅಂತ ಕೇಳಿದ ಲಾಂಛನನ. ಯಾಕೆ ಉಳಿದವ್ರು ಯಾರು ಹಚ್ಕೊಳ್ಳೋದಿದ್ದ ಲಾಂಛನ? ಈ ಲಾಂಛನ ಮಾಧ್ವರ ಲಾಂಛನ ಇವತ್ತು ನಮ್ಮಲ್ಲಿ ಯಾರು ಹಚ್ಕೊಳ್ಳೋದು ಲಾಂಛನ, ಅದು ಬೇರೆ ಮಾತು. ಯಾರು ಹಚ್ಕೊಳ್ಳೋದಿಲ್ಲ, ಅದು ಬೇರೆ ಮಾತಾಡೋರು ಹಚ್ಕೊಳ್ಳೋದಿದ್ದ ಲಾಂಛನ. ನೋಡಿದಾಗ ಆಶ್ಚರ್ಯ ಆಯ್ತು ಅವನಿಗೆ. ವಾಟ್ ಈಸ್ ದಿಸ್ ಅಂತ ಕೇಳಿದ ತಕ್ಷಣ ಆಚಾರ ಹೇಳಿದ್ರು, ಇದು ಗದೆ. ಯಾತಕ್ಕೆ ಅಂತ ಕೇಳಿದ್ರೆ, ಅನೇಕರಿಗೆ ಗೊತ್ತಿಲ್ಲ, ಮಧ್ಯದಲ್ಲಿ ಅಕ್ಷತೆ ಹಚ್ಕೋತಾರ, ಯಾವ ಜಾಗ ಗೊತ್ತಾ ಅದು? ಈ ಇಡಾ ತಿಂಗಳ ಸುಷುಮ್ನ ಇದೆಯಲ್ಲ, ಮೂರು ನಾಡಿಗಳು ಕೇಂದ್ರ ಒಂದ್ ಕಡೆ ಸಂಧಿಸ್ತಕ್ಕಂಥ ಜಾಗ ಅದು. ಎಂಟೈರ್ ದೇಹನ ಬ್ಯಾಲೆನ್ಸ್ ಮಾಡತಕ್ಕಂಥ ಜಾಗ ಅದು. ಭೂಮಧ್ಯ, ಭೂಮಧ್ಯಕ್ಕೆ ದೃಷ್ಟಿ ಇಟ್ಕೊಂಡು ಧ್ಯಾನ ಮಾಡಬೇಕು ಅಂತ ಭಗವಂತ ಗೀತೆಯಲ್ಲಿ ಹೇಳುತ್ತಾರೆ. ಭೂಮಧ್ಯ ಪ್ರದೇಶ ಅಂದ್ರೆ ಸೆಂಟರ್ ಆಫ್ ದಿ ಎಂಟೈರ್ ಬಾಡಿ ಅದು. ಈ ನಾವಿ ಸೆಂಟರ್ ಬೇರೆ, ಇದು ಫಿಸಿಕಲ್ ಸೆಂಟರ್, ಇದು ಸ್ಪಿರಿಚುವಲ್ ಸೆಂಟರ್ ಇದು. ಆದ್ರಿಂದ ನಾವು ಇಲ್ಲಿ ಕೇಂದ್ರೀಕರಿಸಬೇಕು ಅಂತ ಹೇಳಿದ್ರೆ ಧ್ಯಾನ ಮಾಡಬೇಕಾದ್ರೆ ನಾಸಾಗ್ರೇವಾ ಭ್ರೂವೋರ್ ಮಧ್ಯೆ ಅಂತ ಆಚೆ ಭಗವದ್ಗೀತೆಯಲ್ಲಿ ಭಗವಂತ ಹೇಳುತ್ತಾನೆ. ಅಲ್ಲಿ ನಾಡಿಗಳು ಕೇಂದ್ರೀಕ ನಾವು ಯೂನಿಯನ್ ಮಾಡಿರ್ತೇವೆ ನೋಡಿದ್ರ, ಇಲ್ಲಿ ಹಾಕಿರ್ತಾರಲ್ಲ ಲೈಟ್ ಮಾಡಬೇಕಾದ್ರೆ, ಅಲ್ಲಿ ಓಪನ್ ಮಾಡ್ತಾನೆ ಸಾಮಾನ್ಯವಾಗಿ. ಎಲ್ಲೆಲ್ಲ ಓಪನ್ ಮಾಡೋದು ಅಡ್ಡ ಅಂತ ಕರೀತಾರೆ. ಅಲ್ಲಿಂದ ಎಲ್ಲ ಕಡೆ ವೈರು ಹೋಗ್ತದೆ ಆ ಕಡೆಗೆ. ಇಲ್ಲಿಂದ ಎಂಟೈರ್ ಬಾಡಿ ಡಿಸ್ಟ್ರಿಬ್ಯೂಟ್ ಆಗ್ತವೆ ನಾಡುಗಳಲ್ಲಿ, ನಾಡಿಗಳು ಡಿಸ್ಟ್ರಿಬ್ಯೂಟ್ ಆಗೋ ಜಾಗ ಅದು. ಒಂದು ಅಲ್ಲಿ ಬ್ಯಾಲೆನ್ಸ್ ಆಯ್ತು ಅಂದ್ರೆ ಎಂಟೈರ್ ಥಿಂಕಿಂಗ್ ಬ್ಯಾಲೆನ್ಸ್ ಆಗ್ತದೆ. ಧ್ಯಾನ ಮಾಡಕ್ ಸಾಧ್ಯವಾಗೋದು ಆಗ ಮಾತ್ರನೇ. ಅಲ್ಲಿ ಸೇರಿದ ಮೇಲೆ ಒಂದಾಗಿ ಹೋಗ್ಬಿಡ್ತದೆ ಆಮೇಲೆ. ಆಮೇಲೆ ಏನಾಗ ಮೂರು ಸೇರಿ ಒಂದನಾಗಿ ಇಲ್ಲಿ ಬಂದು ಅಲ್ಲಿಂದ ಸುಷುಮ್ನ ನಾಡಿಯ ಕೇಂದ್ರ ಸ್ಥಾನ ಅದು. ಇದನ್ನ ಅರ್ಥ ಮಾಡಿಕೊಂಡ್ರೆ ಅಂಗಾರಕ್ಷತೆ ಕಾನ್ಸೆಪ್ಟ್, ಊರ್ಧ್ವಪುಂಡದ ಕಾನ್ಸೆಪ್ಟ್ ಬಹಳ ವಿಚಿತ್ರ. ಇಡೀ ನಮ್ಮ ನೋಡಿ ಮತದಲ್ಲಿ ಮೇಲು ಖಚ್ಚಿಕೊಳ್ತಕ್ಕಂಥ ಮತ ಅಂದ್ರೆ ಮಧ್ವ ಮತ ಒಂದೇನೆ. ಊರ್ಧ್ವಪುಂಡ್ರ ಪುಂಡ್ರವನ್ನ ಊರ್ಧ್ವಮ ನಾಮಗಳನ್ನು ಊರ್ಧ್ವಮುಖವಾಗಿ ಹಚ್ಕೋಬೇಕು. ನಿಮ್ಮ ನಾಡಿಗಳೆಲ್ಲ ಊರ್ಧ್ವಮುಖವಾಗಿ ಅಂದ್ರೆ ಕರೆಕ್ಟ್ ನಾಡಿಗಳು ಸೆಟ್ರೇಟ್ ಆಗ್ತವೆ. ಒಂದು ಬಿಟ್ಟು ಸಾಂಡಿ ಸೆಟ್ರೇಟ್ ಆಗ್ತವೆ. ಅಡ್ಡ ಹಚ್ಕೊಂಡ್ಬಿಟ್ಟು ಅಲ್ಲಿ ಡಿಸ್ಲೊಕೇಟ್ ಆಗಿಬಿಡ್ತಾವೆ ಪೂರ್ತಿಯಾಗಿ. ಬದಲೇ ಅಡ್ಡದಾರಿ ಹಿಡಿತಿರ್ತೇವೆ, ಇನ್ನೂ ಅಡ್ಡ ಹೋಗ್ಬಿಡ್ತೇವೆ. ಹಾಗಾಗ್ತದೆ ಹೊರತು ಸ್ಟ್ರೈಟ್ ಹೋಗ್ಬೇಕು ಅದೆಲ್ಲ ಕೂಡ. ಅದು ಅಂದ್ಕೊಳ್ಳೋದು ಯಾಕೆ ಗೊತ್ತೇನು? ಮ್ಯಾಗ್ನೆಟ್ ಮಾಡ್ತಾರೆ ನೋಡ್ಬೇಕು. ಮ್ಯಾಗ್ನೆಟ್ ಮಾಡಬೇಕಾದ್ರೆ ಒಂದು ಐರನ್ ಪೀಸ್ ಮೇಲೆ ನಿಜ ಮ್ಯಾಗ್ನೆಟ್ ತಗೋತಾರೆ, ಅದನ್ನ ಉಜ್ಜಬೇಕು. ಅದನ್ನ ನಿಜ ಮ್ಯಾಗ್ನೆಟ್ ಆಗುತ್ತೆ. ಅದು ಮ್ಯಾಗ್ನೆಟ್ ಯಾವಾಗ ಆಗುತ್ತೆ ಗೊತ್ತು? ಸುಮ್ಮನೆ ಈಗ ಉಜ್ಜಿದ್ರೆ ಜನ್ಮಲ್ಲಿ ಉಜ್ಜಿದ್ರೆ ಮ್ಯಾಗ್ನೆಟ್ ಆಗೋದಿಲ್ಲ. ಅದು ಈ ಕಡೆ ಒಯ್ದು ಅಲ್ಲಿ ನೀತಿ ಮತ್ತೆ ವಾಪಸ್ ತರಬೇಕು, ಮತ್ತೆ ಒಯ್ದು ಮತ್ತೆ ವಾಪಸ್ ತರಬೇಕು. ಈ ರೀತಿ ಮಾಡಿದಾಗ ಅಲ್ಲಿ ಪೋಲ್ ಡೆವಲಪ್ ಆಗುತ್ತೆ, ಮ್ಯಾಗ್ನೆಟ್ ಆಗ್ತದೆ. ಇವತ್ತು ನಮ್ಮ ಮ್ಯಾಗ್ನೆಟ್ ಮಾಡೋದನ್ನು ವಿಜ್ಞಾನ ಹೇಳಿಕೊಟ್ರೆ ನಮ್ಮ ದೇಹನೇ ಮ್ಯಾಗ್ನೆಟ್ ಮಾಡೋದನ್ನ ಆಚಾರ ಹೇಳಿಕೊಡ್ತಾರೆ. ದೇಹನೇ ನಾಮ ಹಚ್ಚಿ ದಿವಸ ನಾಮ ಹಚ್ಚಿ ನಿಮ್ಗೆ ಏನಾಗುತ್ತೆ ನೋಡಿ ಅಂತ ಹೇಳ್ತಾರೆ. ನಾ ನಾಮ ಹಚ್ಚೋದಿಲ್ಲ, ನಾಮಕ್ಕೆ ನಾಮ ಹಾಕಿದ್ದೇವಾದ್ರಿಂದ ಪರಿಚಯ ಆಗಿದೆ. ನಾಮಕ್ಕೆ ನಾಮ ಹಚ್ಕೊಳ್ಳಿ. ಊರ್ಧ್ವ ಎಲ್ಲೆಲ್ಲಿ ಆಚಾರ ಹಚ್ಕೋಬೇಕು ಅಂತ ಹೇಳಿದ್ದಾರೆ ದ್ವಾದಶ ನಾಮಗಳು. ಆಕ್ಯುಪ್ರೆಷರ್ ಅಂತ ಒಂದು ಸಿಸ್ಟಮ್ ಆಫ್ ಥಿಂಕಿಂಗ್ ಇದೆ, ಆಕ್ಯುಪಂಕ್ಚರ್ ಇದೆ, ಅದೆಲ್ಲ ಮೇನ್ ಸೆಂಟರ್ಸ್ ಅವೆಲ್ಲ ಕೂಡ. ಇವತ್ತೇನು ಮಧ್ಯ ನಾಮ ಹಾಕೋತಾನೆ, ಎಡಗಡೆ ಹೊರಗಡೆ ಹಾಕೋತಾನೆ, ಅಲ್ಲಿರೋದೇನು ಗೊತ್ತಾ? ಈ ಸ್ಟಮಕ್ಕು, ಲಿವರು, ಕಿಡ್ನಿ ಎಲ್ಲ ಇದೆ ಒಳಗಡೆ. ಡೈಲಿ ಪ್ರೆಷರ್ ಹತ್ಕೊಂಡು ಮಾಡ್ಕೊತಾ ಹೋದ್ರೆ ಅವೆಲ್ಲ ಆಕ್ಟಿವೇಟ್ ಆಗ್ತದೆ ಅಂತ ಹೇಳುತ್ತಾರೆ. ಆ ರೋಗ ಬರೋ ಚಾನ್ಸಸ್ಸೇ ಇಲ್ಲ. ಡೈಲಿ ನಾಮ ಹಾಕೊಳ್ತಾನಲ್ಲ, ಅದಕ್ಕೆ ಇನ್ನೊಬ್ಬರಿಗೆ ನಾಮ ಹಾಕಿಸೋಡ್ಕೆ ನೀವೇ ಹಾಕೊಡ್ರಿ ಅಂತ ಹೇಳಿದ್ರು. ನೀವೇ ಮಾಡ್ಕೊಳ್ಳಿ, ಮತ್ತೆ ಸರಿಯಾಗಿ ಇಲ್ಲಿ ಹಚ್ಕೋತಾನೆ. ಹಾಲ್ಟ್ ಡೈಲಿ ಅದು ಮ್ಯಾಸೇಜ್ ಆಗ್ತದೆ. ಹಾಲ್ಟ್ ಡೈಲಿ ಮ್ಯಾಸೇಜ್ ಆಗೋದ್ರಿಂದ ಅದು ಸ್ಟ್ರೆಂಥನ್ ಆಗ್ತದೆ ಹಾಲ್ಟ್. ಅದೇ ರೀತಿಯಲ್ಲಿ ಭುಜ, ಪ್ರತಿಯೊಂದು ಕೇಂದ್ರ ಸ್ಥಾನಗಳು ಯಾರು ಸರಿಯಾಗಿ ನಾಮ ಮುದ್ರೆ ಹಾಕೊಳ್ತಾರೆ ಅದಕ್ಕೆ ಹೇಳ್ತಾರೆ ಬರೀ ನಾಮ ಮುದ್ರೆ ಅಷ್ಟೇ ಹಾಕೊಳ್ಳಿ ಸುಖವಾಗಿರ್ತೀರಿ ಅಂತ ಹೇಳ್ತಾರೆ. ಅಷ್ಟೇ ಹಾಕೊಳ್ಳಿ, ಬೇಕಾದಷ್ಟು ಸ್ನಾನ ಮಾಡಿ ಅಷ್ಟು ಮಾಡ್ಕೊಂಡ್ಬಿಡಿ. ಅಯ್ಯ ಮಣ್ಣು ಅನ್ಯಾನ ಹಚ್ಕೋತಾರೆ ಅಂತ ಇವರು ಪೌಡ್ರ್ ಹಚ್ಕೋತಾರೆ. ಅದೇ ಮಣ್ಣಲ್ದೇನೆ ದೊಡ್ಡ ಚಿನ್ನ ಅಂತ ತಿಳ್ಕೊಂಡಿದ್ದೀರಾ? ಐ ಕ್ಲಾಸ್ ಮಣ್ಣು ಅದು ಕೂಡ. ಅದು ಕೆಮಿಕಲ್ಸ್ ಬೇರೆ, ಜೊತೆ ಸುಟ್ಟಾಕಿ ಬಿಡುತ್ತೆ ಚರ್ಮನ. ಇದು ಎಂಥ ಮಣ್ಣು ಅಂದ್ರೆ ಪ್ಯೂರ್ ಮಡ್ ಇದು ಅಂತ. ಅದಕ್ಕೆ ಮೃದಾಲಿಪ್ಯ, ಮೃತ್ ಅಂದ್ರೆ ಒಂದೇ, ಮಡ್ ಅಂದ್ರೆ ಒಂದೇ. ಮೃತ್ ಅಂತ ಸಂಸ್ಕೃತದ ಪದ, ಇಂಗ್ಲಿಷ್ ನಲ್ಲಿ ಮಡ್ ಅಂತಾಗಿದೆ ಅಷ್ಟೇ. ಮೃತ್ತಿಕ ಅದು ಗೋಪಿಕಾಸ್ತ್ರ ಹೆಚ್ಚು ಶ್ರೀಗಂಧವಾದ್ದರಿಂದ ಅದರಲ್ಲಿ ಒಂದು ಮಾಂತ್ರಿಕ ಶಕ್ತಿ ಇದೆ. ದೇಹದಲ್ಲಿ ನಾಡಿಗಳಿವೆ, ಹಚ್ಚಿಕೊಳ್ಳೋದಕ್ಕೋಸ್ಕರ ಆಚಾರ್ಯರು ಮಂತ್ರಗಳನ್ನು ಹೇಳುತ್ತಾರೆ. ಆ ಮಂತ್ರವನ್ನು ಹೆಚ್ಚಿಕೊಳ್ಳಿ, ಕೇಶವಾಯನ ಮಹ ಇತ್ಯಾದಿ ಹೇಳ್ಕೊತ ಬರ್ತಾರಲ್ಲ, ದೇಹಕ್ಕೆ ಅಂತ ಒಂದು ವಿಚಿತ್ರವಾದ ಸಾಮರ್ಥ್ಯ ಬರೋದರಿಂದ ಮುಂದೆ ಧ್ಯಾನಾದಿಗಳು ಸಾಧ್ಯವಾಗ್ತದೆ, ಅಮಂಗಳ ಮನೆಯೊಳಗೆ ಉಂಟಾಗೋದಿಲ್ಲ ಅಂತ ಹೇಳುತ್ತಾರೆ. ಅಮಂಗಳ ಮನೆಯೊಳಗೆ ಉಂಟಾಗೋದಿಲ್ಲ, ಇದಕ್ಕೊಳ್ಳೆ ದೃಷ್ಟಾಂತ ಆ ಪ್ರಶ್ನೋತ್ತರದಲ್ಲಿ ಕಾಣತಕ್ಕಂತ ಒಂದು ಜಾಗ. ಆಚಾರ್ಯ ನೋಡ್ತಾ ಇದ್ದಾರೆ, ಮಚ್ಚ ಮುಂದೆ ಹೊಟ್ಟೋಗ್ಬಿಟ್ರಂತೆ. ಅವನೇ ನೋಡಿ, ಅವನಿಗೆ ಯಾರು, ಅವನ ಭೃತ್ಯರಿಗೆ ಹಿಡಿಲಕ್ಕಾಗಲಿಲ್ಲ ಆಚಾರ್ಯನ, ಅಷ್ಟೇ ಇಲ್ಲ ಅವನಿಗೂ ಹಿಡಿಲಕ್ಕಾಗಲೇ ಇಲ್ಲ. ಹೋಗಿ ಇಲ್ಲೇ ಇಟ್ಕೊಳ್ಳಿ ಅಂತ ಹೇಳಕ್ಕಾಗಲಿಲ್ಲ ಆಚಾರ್ಯ, ಹೊರಟೋದ್ರು. ಹಿಡಿಯೋ ಪ್ರಯತ್ನ ಮಾಡಬಹುದಲ್ಲ ಅಂದ್ರೆ ಮಾಡಿ, ಅದಕ್ಕೇನಂತೆ, ಗಾಳಿ ಹೋಗ್ತಾ ಇರುತ್ತೆ ಹಿಡ್ಕೊಳ್ಳಿ ನೋಡೋಣ, ತಿಳ್ಕೊಳಕ್ಕಾಗತ್ತಾ? ಹೋಗಿ ಯಾರು ಹಿಡ್ಕೊಳಕ್ ಬರುತ್ತಾ? ಗಾಳಿ ಹಿಡ್ಕೊಳ್ಳೋದು ಹುಚ್ಚುತನ ಹೇಗೋ, ಆಚಾರ ಹಿಡ್ಕೊಳಕ್ ಬರೋದಿಲ್ಲ. ಅವ್ರು ನಮ್ಮನ್ನು ಬೇಕಾದ್ರೆ ಹಿಡಿಬೋದೇ ಹೊರತು ಅವ್ರನ್ನ ಹಿಡಿಯಲಕ್ಕೆ ನಮ್ಮ ಕೈಯಲ್ಲಿ ಆಗೋದಿಲ್ಲ. ಆದ್ದರಿಂದ ಮಾತರನೇ ಮಾತರಿಶ್ವನ್ ಅಂತ ಪ್ರಾರ್ಥನೆ ಮಾಡಿ ನಾವು ಅನುಗ್ರಹ ಸಂಪಾದನೆ ಮಾಡಿದರೆ ಅದು ಶ್ರೇಷ್ಠವಾದದ್ದು. ಮುಂದೆ ಹೊರಟು ಹೊರಟು ಸೀದಾ ಮುಂದೆ ಚಂಬಲ್ ಕಣಿವೆ ಪ್ರಾಂತ ದಾಟಿ ಹೋಗ್ತಾ ಇದ್ದಾರೆ ಆಚಾರ್ಯರು. ಒಂದು ಕಡೆಯಿಂದ ಅನೇಕ ಕಥೆಗಳನ್ನು ಹೇಳಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಪೂರ್ವಾಪರೀಕಾರ ಮಥಾಪರಂ ವಾ, ಇದು ಆರ್ಡರ್ ಮುಖ್ಯ ಅಲ್ಲ, ವಿಷಯ ಅಷ್ಟೇ ಹೇಳ್ತೇನೆ ಅಂತ ಹೇಳಿಬಿಡ್ತಾರೆ. ಹಿಂದೂ ಮುಂದೆ ಮಾಡ್ತೇನೆ ಅಂತ ಅವರೇ ಹೇಳಿದ್ದಾರೆ, ಹಿಂದೂ ಮುಂದೆ ಮಾಡ್ತೇನೆ ಅದು ಮುಖ್ಯ ಅಲ್ಲ, ಆದರೆ ವಿಷಯಗಳು ಮುಖ್ಯ ಅಂತ ಹೇಳಿದ್ದಾರೆ. ಆದ್ದರಿಂದ ಕಣಿವೆಲ್ಲಿ ಹೋಗ್ತಿರ್ಬೇಕಾದ್ರೆ ಕಳ್ಳರ ಗುಂಪು ನೋಡ್ತಾ ಇದೆ ಆಚಾರ್ಯರನ್ನ. ಕಳ್ಳರ ಗುಂಪು ನೋಡು, ಕಳ್ಳತನ ಮಾಡಿ ಇವರನ್ನು ದರೋಡೆ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟು ದರೋಡೆ ಮಾಡಬೇಕು. ಶ್ರೀಮಂತರು ಅಂತ ಹೇಗೆ ಗೊತ್ತಾಯ್ತು ಅಂದ್ರೆ, ಆಚಾರ್ಯ ನೋಡಿದ್ರೆ ಭಾರಿ ರಿಚ್ ಅಂತ ಗೊತ್ತಾಗ್ತಿತ್ತು ಅವರಿಗೆ. ಶ್ರೀಮಂತಮೇನಂ ಹನುಮಂತ ಮಾಹು, ಓ ಭಾರಿ ಶ್ರೀಮಂತರಿದ್ದ ಕಾಣಿಸ್ತದೆ, ಶಿಷ್ಯರ ಸಮೇತ ಬೇರೆ ಇದ್ದಾಗಿದೆ, ಗ್ಯಾಂಗ್ ಗ್ಯಾಂಗೇ ಹೋಗ್ತಾ ಇದೆ, ನಮ್ಮ ಗ್ಯಾಂಗ್ ಹೋಗಿ ಅಟ್ಯಾಕ್ ಮಾಡಿದ್ರಾಯ್ತು ಅಂತ ಎಲ್ಲ ಅಟ್ಯಾಕ್ ಮಾಡಕ್ಕೆ ಅಂತ ಬಂದ್ರು. ಆಚಾರ್ಯರು ನೋಡಿದ್ರು ಎಂಥ ಶಕ್ತಿ ಆಚಾರ್ಯ, ಅವ್ರು ನೋಡದೇ ಇದ್ದು ಇರ್ತಾರು ಯಾರು ಈ ಮಧ್ಯೆ, ಅವ್ರು ನೋಡಿದ್ರು ಎಲ್ಲ ಕಡೆಯಿಂದ ಅಟ್ಯಾಕ್ ಮಾಡಕ್ಕೆ ಅಂತ ಬರ್ತಿದ್ದಾರೆ. ಅಚ್ಚು ವಿಚಿತ್ರ ಸಾಮರ್ಥ್ಯವನ್ನು ತೋರಿಸ್ತಾ ಇದ್ದಾರೆ ಆಚಾರ್ಯರು. ಅವರೆಲ್ಲ ಹತ್ರ ಬಂದ್ಬಿಟ್ರು, ಆಚಾರ್ಯರು ನೋಡಿದ್ರು ಕೂಗೋದು ಕಿರಿಚೋದು ಏನಿಲ್ಲ, ಅವ್ರ ಹೆಸರು ಹೇಳಿದರೆ ಭಯ ಇಲ್ಲ, ಭೀಮನ ನೆನೆದರೆ ಬಿಟ್ಟು ಹೋಗದೆ ಪಾಪ ಅಂತ ಹೇಳಿದ್ದಾರೆ. ಭವನ ಭವದವೋಷ್ಣೇನ ತಾತತ್ಯಮಾನಾನ್ ಭುವಿ ಪರಂನಾಥಂ ಅಪ್ರೇಕ್ಷಮಾನಾನ್ ಭುವನ ಮಾನ್ಯೇನ ಚಾನ್ಯೇನ ದೋಷ್ಣ ಭವತು ಭೀರ್ ಮೇತಿ ನ ಸಾಂತ್ವಯಂತಂ ಪ್ರಣತಿ ಭಿ ಪ್ರೀಣಯೇ ಪೂರ್ಣ ಬೋಧಂ. ಅವರು ಕೈ ಹಿಡಿದು ಅಭಯ ಹಸ್ತ, ಅವರು ಯಾರಿಗೂ ಭಯಪಡಬೇಡಿ, ಶಿಷ್ಯರಿಗೆ ಅಭಯ ಹೇಳ್ತಕ್ಕಂಥ ಅವರಿಗೆ ಭಯ ಇಲ್ಲಿ ಬರಬೇಕು. ಸುಮ್ಮನೆ ನಿಂತಿದ್ದಾರೆ, ಅವರೆಲ್ಲ ಬಂದರು ಆಚಾರ್ಯರನ್ನು ಆಕ್ರಮಣ ಮಾಡಕ್ಕೆ ಅಂತ ನಿಂತಿದ್ದಾರೆ. ಆಚಾರ್ಯರು ಕೈಯಲ್ಲಿ ಶಾಟಿ ಇತ್ತಲ್ಲ, ಶಾಟಿನ ಮುದ್ದೆ ಮಾಡದೆ ಮಾಡಿದ್ರಂತೆ, ಅವ್ರ ಮಧ್ಯೆ ಎಸ್ತರಂತೆ. ಅವ್ರೇನ್ ಮಾಡಿದ್ರಾಗ ಆ ಶಾಟಿ ಎಂಬುದು ದೊಡ್ಡ ಹಣದ ಗಂಟು ಅಂತ ಅನಿಸ್ತು ಅವರಿಗೆ. ಏ ಭಾರಿ ಎಲ್ಲ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ, ಜುವೆಲ್ಸ್ ಅಲ್ಲಿ ತಿಳ್ಕೊಂಡು ಬಿಟ್ಟು ಗಲಾಟೆ ಶುರು ಆಯ್ತು ಅವರಲ್ಲಿ. ನನಗೆ ಹೊಡೆದಾಡ್ತಿದ್ದಾರೆ ಒಬ್ಬರೇನೆ, ಇವ್ರು ನಾವು ನೋಡಿ ಅವ್ರು ನೀವು ನೋಡಿ ಪರಸ್ಪರ ಹೊಡೆದಾಡ್ ಬಿಡ್ತಾ ಇದ್ದಾರೆ. ಆ ಒಬ್ಬರಿಗೂ ಸಿಗ್ತಾ ಇಲ್ಲ, ಅದು ಒಂದು ಹೊಡೆದಾಡ್ತಾರೆ ಬಿಡ್ತಾರೆ, ಹೊಡೆದಾಡ್ತಾರೆ ಬಿಡ್ತಾರೆ. ಅದನ್ನು ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯ ಬರೀತಾರೆ, ಪ್ರಾಗ್ ವಿಜಯವ ಸಂಸಪ್ತಕ ಗಣಾನ್. ಅರ್ಜುನ ಸಂಸಪ್ತಕರ ಮಧ್ಯೆ ಒಂದು ಸಂಮೋಹನಾಸ್ತ್ರ ಬಿಟ್ಟಾಗ ಏನಾಯ್ತಂತೆ, ಪರಸ್ಪರಂ ಕೃಷ್ಣ ಪಾರ್ಥಾವಿತಿ ಸ್ಮ, ತಾವೇ ಕೃಷ್ಣ ಇದ್ದರೆ ಕಂಡಾಗ ಅವರೇ ಹೊಡ್ಕೋತಾರೆ, ಒಬ್ಬರು ಹೊಡ್ಕೋತಾ ಇದ್ರಂತೆ. ಅಲ್ಲಿ ಅರ್ಜುನ್ ಹೇಗೆ ಸಂಮೋಹನಾಸ್ತ್ರದಿಂದ ಅವರವರಲ್ಲೇ ಯುದ್ಧ ಶುರು ಮಾಡಿಸಿದನೋ, ಆಚಾರ್ಯ ಕಾವಿ ಶಾಟಿ ನೀವು ಸುತ್ತಿ ಒಗೆದು ಆ ರೀತಿ ಮಾಡಿಬಿಟ್ರು, ಹೊಡೆದಾಗ ಎಲ್ಲ ನಾಶವಾದರೂ ಆಚಾರ್ಯ ಮುಂದೆ ಹೊರಟೇ ಬಿಟ್ರು. ಒಂದು ವ್ಯತ್ಯಾಸ ಇದೆ, ಅರ್ಜುನ ಆ ರೀತಿ ಮಾಡಬೇಕಾದ್ರೆ ಸಂಮೋಹನಾಸ್ತ್ರ ಬಿಡಬೇಕಾಯ್ತು, ಆಚಾರ್ಯ ಬರೀ ಕಾವಿಶಾಟಿ ಹೋಗೋದ್ರು ಅಷ್ಟೇ. ಆಚಾರ್ಯ ಈ ಅಸ್ತ್ರಗಳು ಯಾವುದೂ ಬೇಕಿಲ್ಲ, ಅವರು ಸಹಜ ಸಾಮರ್ಥ್ಯ ಅಂತ ಹೇಳೋ ದೃಷ್ಟಾಂತ ಎಲ್ಲ ಒದ್ದಾಡಿದ್ರಂತೆ. ನಮಗೆ ಹಿಂದಕ್ಕೆ ಹೋಗ್ಬೇಕೀಗ, ಆಚಾರ್ಯ ಹುಣಸೆ ಬೀಜ ಕೊಟ್ರೆ ಅದು ಚಿನ್ನದ ಬೀಜ ಕಂಡ ಕಾಣಿಸ್ತು, ಆಚಾರ್ಯ ಶಾಟಿ ಬುದ್ಧಿ ಹಾಕಿದ್ರೆ ಜುವೆಲ್ಸ್ ಕಂಡ ಕಾಣಿಸ್ತಾ ಇತ್ತು. ಆಚಾರ್ಯರು ಎಂಥ ಸಮರ್ಥರು ಅಂತ ಹೇಳೋದಕ್ಕೆ, ಅವರು ಮುಟ್ಟಿದ ಹುಣಸೆ ಬೀಜ, ಅವರು ಮುಟ್ಟಿದ ಶಾಟಿ, ಎಲ್ಲ ಅನರ್ಘ್ಯ ರತ್ನಗಳಂತೆ ಕಂಡ್ರೆ ಏನು ಆಶ್ಚರ್ಯ ಇಲ್ಲ. ನಮ್ಮದೇ ಪರಿಸ್ಥಿತಿ ಮನ್ನೆ ಹೇಳಿದಾಗೆ, ನಮ್ಮ ಸ್ವರ್ವಮೂಲಗಳೇ ಯಾವುದೋ ಒಂದು ಕಲ್ಲು ಮಣ್ಣು ಕಂಡ ಕಾಣಿಸ್ತಾವಲ್ಲ, ಉಲ್ಟ ಪಟ ನಮ್ಮದು. ಅವ್ರ ಬಾಡಿ ಪುಣ್ಯಾತ್ಮರು, ಆ ಶಾಟಿಯರ ಸಿಕ್ಕಿದ್ರೆ ಇವತ್ತು ಯಾವ ಚಿನ್ನನೂ ಅದ್ರ ಮುಂದೆ ಅಲ್ಲ. ಆಚಾರ್ಯರು ಮುಟ್ಟಿದ ಹುಣಸೆ ಬೀಜಗಳು, ಅವ್ರು ಮುಟ್ಟಿದ ಶಾಟಿ ಅಂತ ಹೇಳಿದ್ರೆ ವೈಕುಂಠಕ್ಕೆ ಫ್ರೀ ಪಾಸ್ ಇದ್ದಾಗ ಅಂತ ಅವೆಲ್ಲ ಕೂಡ. ಆದರೆ ನಮಗೆ ಅವೆಲ್ಲ ಏನೇನೋ ಕಾಣ್ತಾ ಇವೆ. ಅವರ ಸರ್ವಮೂಲ ಗ್ರಂಥ ನಿಮ್ಮೆದುರು ಇವತ್ತು ಇನ್ನೊಂದು ಸಾವಿರಾರು ವರ್ಷ ಆದಮೇಲೆ ಆಚಾರ್ಯರು ಇದ್ರಂತೆ, ಗ್ರಂಥ ಬರೆದಿದ್ದರಂತೆ ಅಂತ ಹೇಳಬೇಕಾಗ್ತದೆ. ನಾಳೆ ಗ್ರಂಥ ಬರೆದಿದ್ದರಂತೆ, ಯಾರೋ ಓದ್ತಿದ್ದರಂತೆ, ಎಲ್ಲ ಅಂತ್ಯಕಂತ್ಯಗಳಾಗಿಬಿಡ್ತವೆ. ಇವತ್ತಾಗಿಲ್ಲ, ಗ್ರಂಥಗಳಿವೆಯಂತೆ, ಆದ್ರೆ ನಮಗೆ ಬೇಡವಂತೆ ಅಂತಾಗಿದೆ ಅಷ್ಟೇ ಹೊರತು, ನಾಳೆ ಬೇಕಾದರೂ ಕೂಡ ಇಲ್ಲವಂತೆ ಅಂತ ಆಗಬಾರದು. ಅದಕ್ಕೋಸ್ಕರ ನಮ್ಗೆ ಓದ್ಲಕ್ಕೆ ಬರದೇ ಹೋದ್ರೂ ಪರವಾಗಿಲ್ಲ, ಸರ್ವಬರದಲ್ಲಿ ಇಟ್ಟುಕೊಳ್ಳೋದಾದ್ರೆ ಅಭ್ಯಾಸ ಮಾಡಿ. ನೀವು ಯಾವ ಸ್ಕೂಟರು ಕಾರು ಮನೆ ಎಷ್ಟು ಕೊಟ್ಟುಕೊಂಡು ಮಕ್ಕಳಿಗೆ ಉಳಿತದೆ ಅಂತ ಗ್ಯಾರಂಟಿ ಇಲ್ಲ. ಸರ್ವಮೂಲ ಕೊಡಿ, ಅವನು ಉಳಿತಾರೆ ಮಕ್ಕಳು ಉಳಿತಾರೆ, ಇದು ಆಶ್ಚರ್ಯ. ಆದರೆ ಜನ ಗೊತ್ತಿಲ್ವಲ್ಲ ಅದೆಲ್ಲ. ಮನೆಯಲ್ಲಿ ನಿಜವಾದ ಅರ್ಥದಲ್ಲಿ ನಿತ್ಯ ಹೃದಯದಲ್ಲಿ ಪೂಜೆ ಮಾಡಬೇಕಾದ ಗ್ರಂಥಗಳು ಮನೆಯಲ್ಲೇ ಇಲ್ದಿರತಕ್ಕಂಥ ಮನೆಗಳು ಅಂತ ಕೇಳಿದರೆ ಎಂಥ ಆಶ್ಚರ್ಯ. ದೊಡ್ಡ ಆಸ್ತಿ ಕೊಡಬೇಕಾದ ಅಂದು ಬರಲಿಕ್ಕೆ ಆಚಾರ್ಯ ಎಲ್ಲಿಂದ ಬಂದರು ಗೊತ್ತಾ? ಸತ್ಯಲೋಕದಿಂದ ಬರೆದಿದ್ದಾರೆ. ಸುಮ್ಮನೆ ಬರಲಿಲ್ಲ. ಆಜ್ಞಾಮ ನೈರ ಧಾರಿಯಾಮ್ ಸರಿಸಿ ಪರಿಸರ ದ್ರಶ್ಮಿ ಕೋಟೀರ ಕೋಟೌ ಕೃಷ್ಣ ಶಾಕೃಷ್ಟ ಕರ್ಮ ದಧದನುಸರಣಾದರ್ಥಿತೋ ದೇವಸಂಘೈ ಭೂಮಾಭಾಗತ್ಯ ಭೂಮನ್ ಅಸುಕರ ಮಕರೋಹೋ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ವ್ಯಶ್ಯ ದಶ್ಯೋಹೋ ಮಣಿಮತ ಉದಿತಂ ವೇದ ಸದ್ಯುಕ್ತಿ ಭಿಸ್ತ್ವಂ. ನಿತ್ಯ ನಾವು ಸ್ತೋತ್ರ ಮಾಡ್ತೇವೆ ಆಚಾರ್ಯ, ಎಂಥ ಭಾಷ್ಯ ಬರೆದಿದ್ದೀರಿ ಅಂತೇಳಿ ಅದನ್ನು ನೋಡೋ ಯೋಗ್ಯತೆ ನಮಗಿಲ್ಲ ಅಂದ್ರೆ ಎಷ್ಟು ತಪ್ಪಾಗ್ತದೆ. ಆದ್ದರಿಂದ ಅವರು ಶಾಟಿಯಲ್ಲಿ ಏನಕ್ಕೆ ಇಟ್ಕೊಟ್ಟಿದ್ರಲ್ಲ ನಿಜವಾಗಲೂ ಅಮೂಲ್ಯವಾದದ್ದು. ಯೋಗ್ಯತೆ ಎಲ್ಲ ಕಳ್ಕೊಂಡ್ರು ಅಷ್ಟೇನೆ. ಇನ್ನು ಮುಂದೆ ಹೋಗ್ತಾ ಇದ್ದಾರೆ. ಮತ್ತೊಂದು ಕಳ್ಳರು ಗುಂಪು ಬಂತು. ದೊಡ್ಡ ಕಳ್ಳರು ಬೇಕಾಶ್ ಜನ ಇದ್ದಾರೆ. ಒಬ್ರಾದ್ಮೇಲೆ ಒಬ್ರು ಅಟ್ಯಾಕ್ ಮಾಡಕ್ಕೆ ಬಂದ್ರು. ಹಾಗ